espérame, espérame. Quiero leer la respuesta, calma.
श्रीगुरुभ्योनः हरिः ओम् हयग्रीवम् चिदानन्दविग्रहम् सदनुग्रहम् दशग्रीवच्छुरम् शापान्मणिग्रीवविमोचनम् वृन्दावनगतम् वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानसारनसे उत्तुङ्गवत्तरङ्गाय मध्वदुग्धाब्धये नमः गुरुमखिलगुणज्ञम् सद्गुणैकाधिवासम् शमदमपरिनिष्टम् सत्त्वनिष्ठम् वरिष्ठम् सकलसुजनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्नाः पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीलाकराचितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुम् मम ब्रह्मचर्यहरिप्रीतिविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नुमः वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहम् देवि शुद्धये सत्यम् सत्यम् पुनः सत्यम् विष्णुतीर्थप्रसादतः सर्वे कामाः भवन्त्येवा शपथो बिम्बसन्निधौ चिन्तामणिम् सुभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्टदम् अज्ञानतिमिरच्छेदम् बुद्धिसम्पत्प्रदायकम् विज्ञानविमलम् शान्तम् विजयाख्यगुरुम् भजे श्रीगुरुभ्यो नमः हरिः ओम् ॐ जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदयादिकवये नश्यन्ति यम् सूरयः तेजो वारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तपुहतम् सत्यम् परम् धीमहि श्रीगुरुभ्यो नमः हरिः ओम् कृष्ण ತಾನು ಚಿಕ್ಕ ಶಿಶುವಿನಂತೆ ಮಲಗ್ತಾ ಇದ್ದಾನೆ. ಮಲಗಿದ ಮೇಲೆ ವಸುದೇವನಿಗೆ ಹೇಳ್ತಾ ಇದ್ದಾನೆ, ನನ್ನನ್ನ ಗೋಕುಲಕ್ಕೆ ಕರ್ಕೊಂಡು ಹೋಗು, ಮಥುರಾಪಟ್ಟಣದಿಂದ ಗೋಕುಲಕ್ಕೆ ಕರ್ಕೊಂಡು ಹೋಗು. ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೈಗೆ ಸಂಕೋಲ ಇದೆ, ಎಲ್ಲಾ ಬಾಗಲೂ ಬೀಗ ಹಾಕಿ ದೊಡ್ಡ ದೊಡ್ಡ ಬೀಗ ಹಾಕಿದ್ದಾರೆ. ಅದು ಸೆರೆಮನೆ, ಮಾಮೂಲು ಮನೆಯಲ್ಲ, ಸೆರೆಮನೆ. ಮಹಾದ್ವಾರ ಎಲ್ಲ ಬೀಗ ಹಾಕಿದ್ದಾರೆ. ಅಂತಹ ಕಾಲಕ್ಕೆ ವಸುದೇವ, ಅಲ್ಲ ಯಾ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ಯಾ, ಕೈಗೆ ಸಂಕೋಲ ಇದೆ, ಇದಿದೆ ಇದಿದೆ, ಹೇಗೆ ಹೋಗ್ಲಿ? ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ನಾವು ಏನಾದ್ರೂ ಈ ಕೆಲಸ ಮಾಡೋದು ಹೇಗೆ ಮಾಡಲಿ ಎಂದು ಸಾಕ್ಷನ ಉತ್ತರ ಬರುತ್ತಲ್ಲ, ಅದೇ ಥರ ವಸುದೇವನ ಬಾಯಿಂದ ಬರಲಿ ಈಗ. ಯಾಕೆ ಅಂದರೆ ಕೃಷ್ಣ ಇದ್ದಾನೆ, ಅವನ್ ನೋಡಿಕೊಳ್ಳಿ. ಅವನು ಹೇಳಿದ್ದಾನೆ, ಒಂದು ಮಾತು ಹೇಳಿದ್ದಾನೆ ಅಂದ್ರೆ ಮಾಡುವವರಿಗೆ ಬೇಕಾದ ವ್ಯವಸ್ಥೆ ಮಾಡುವುದು ಅವನ ಗುಣ. ಆದ್ದರಿಂದ ಅವನು ಮಾಡೇ ಮಾಡುತ್ತಾನೆ ಅಂತ ಆ ಸಂಕೋಲೆ ಇದ್ದ ಕೈಯಿಂದಲೇನೆ ಕೃಷ್ಣನನ್ನ ತಲೆಗೆ ಕರಕೊಳ್ತಾ ಇದ್ದಾನೆ. ಸಂಕೋಲೆ ತಾನಾಗಿ ಮುರಿದು ಬೀಳತಾ ಇದೆ. ಹಾಗೆ ಎಲ್ಲಾ ಬಾಗಿಲುಗಳಿರುವಂತಹ ಬೀಗಗಳೆಲ್ಲ ಮುರಿದು ಬೀಳತಾ ಇದೆ, ಬಾಗಿಲೆಲ್ಲ ತೆಗೀತಾ ಇದೆ. ಹಾಗೇ ಹೊರಗೆ ಹೋಗ್ತಾ ಇದ್ದಾನೆ. ಆ ಕತ್ತಲಲ್ಲಿ ಹೊರಗೆ ಹೋದಾಗ ಅವರಿಗೆ ಬೆಳಕು ಬರಲಿ ಅಂತ ಮೇಲಿಂದ ತುಂತುರು ಹನಿ ಬೀಳತಾ ಇದ್ರೆ ದೇವರಿಗೆ ಛತ್ರಿಯಾಗಿ ಶೇಷದೇವರು ತಮ್ಮ ಪಣದಿಂದ ಬರತಾ ಇದ್ದಾರೆ. ಅವರ ಪಣ ಮೇಲಿರತಕ್ಕಂಥ ಮಣಿಗಳು ಬೆಳಕು ಚೆಲ್ಲತಾ ಇದ್ರೆ ಆ ಯಮುನಾ ತಟ ಪರ್ಯಂತ ಹೋಗ್ತಾ ಇದ್ದಾರೆ. ಯಮುನಾ ನದಿ ಗಂಭೀರವಾದಂಥ ಆಳವಾದ ಸ್ಥಾನ ಅಲ್ಲಿ. ಯಮುನಾ ನದಿ ತುಂಬಾ ಇಬ್ಬರು ವ್ಯಕ್ತಿಗಳ ಆಳ 12-13 ಅಡಿ ಆಳ ಇರುತ್ತೆ. ಅಂತಹದ್ದು ಇವರು ಬಂದ ಕೂಡಲೇ ಎರಡು ಭಾಗವಾಗಿ ಹಾದಿ ಕೊಡತಾ ಇದೆ. ನದಿ ಎರಡು ಕಡೆ ನಿಂತು ಹೋಗ್ತಾ ಇದೆ, ಮೊಣಕಾಲು ಪರ್ಯಂತ ನೀರು ಬಂದಿದೆ. ಹಾಗೆ ನಡ್ಕೊಂಡು ಹೋಗಿ ವಿಶೇಷವಾಗಿ ಆ ಯಶೋಧಾದೇವಿ ಮಡಿಲಲ್ಲಿ ಇರುವಂತಹ ಕೂಸನ್ನು ನೋಡತಾ ಇದ್ದಾರೆ. ಎಲ್ಲಾದರೂ ಕೂಸನ್ನು ಹಡೆದ ಮೇಲೆ ಸುತ್ತಿರುವ ವ್ಯಕ್ತಿಗಳು ಆ ತಾಯಿ ಎಚ್ಚರವಿಲ್ಲದೆ ಮಲಗುವುದು ಎಲ್ಲದಿರುತ್ತೀಯ. ಬಾಗಿಲು ತೆಗೆದಿದೆ, ಯಾರಿಗೂ ಎಚ್ಚರ ಇಲ್ಲ. ತಾಯಿಗೂ ಎಚ್ಚರ ಇಲ್ಲ. ಎಷ್ಟು ಎಚ್ಚರ ಇಲ್ಲ ಅಂದ್ರೆ ಆಕೆ ಕೂಸು ಹಡದದ್ದು ಆಕೆಗೆ ಗೊತ್ತಿಲ್ಲ, ಕೂಸಿನ ಪರಿಚಯವೇ ಇಲ್ಲ. ಇಂಥ ಹಡಿಯೋದು ಎಲ್ಲಾದ್ರೂ ಇದೆಯಾ? ಇಲ್ಲ. ಕೂಸು ಹಡಿದ ಕೂಡಲೇ ಮೊದಲು ತೋರಿಸೋದು ತಾಯಿದೆ, ನೋಡಮ್ಮ ನೋಡು ಅಂತ ತೋರಿಸ್ತಾರೆ. ಅದಕ್ಕೆ ಆ ಬಂದದ್ದೇ ನಿದ್ರಾದೇವಿ, ಲಕ್ಷ್ಮೀದೇವಿ. ಆಕೆ ಕೂಡ ಭಗವಂತ ಬಂದಂತೆ, ನಾವು ಬಂದಂತೆ ಅಲ್ಲ, ತಾ ದೇವರು ಬಂದಂತೆ ಹೊಟ್ಟೆಯಿಂದ ಸೀದಾ ಹೊರಗೆ ಬಂದು ನಿಂತು. ಈ ಕರಡು ಬಳ್ಳಿ ಯಾವುದು ವ್ಯವಸ್ಥೆ ಇಲ್ಲ. ಅದಕ್ಕೆ ತಾಯಿಗೆ ಹಡದದ್ದೇ ಗೊತ್ತಾಗಿಲ್ಲ. ಆಕೆಗೂ ನಿದ್ದೆ, ಸುತ್ತಿದ್ದವರಿಗೂ ನಿದ್ದೆ, ಹುಟ್ಟಿದ ಕೂಸು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಅಂತಹ ಸ್ಥಿತಿಯಲ್ಲಿ ಈ ಕೂಸನ್ನಲ್ಲಿಟ್ಟು ಆ ಕೂಸನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಕೂಸನ್ನ ಕರ್ಕೊಂಡು ಬಂದ ಕೂಡಲೇ ಸಂಕೋಲೆ ತಾನಾಗಿ ಬಂತು, ಮತ್ತು ಎಲ್ಲಾ ಬಾಗಲು ತಾನಾಗಿ ಮುಚ್ಚಿಕೊಳ್ತಾ ಇದೆ, ಬೀಗ ತಾನಾಗಿ ಬೀಳತಾ ಇದೆ. ಕೂಸು ಅಷ್ಟರವರೆಗೂ ಸುಮ್ಮನೆ ಇದ್ದದ್ದು ಈ ಸೆರೆಮನೆಗೆ ಬಂದ ಕೂಡಲೇ ಚಿಟ್ಟನೆ ಚೀರುತ್ತಾ ಇದೆ. ಕಂಸನ ಭಟರಿಗೆಲ್ಲ ಎಚ್ಚರ ಆಗ್ತಾ ಇದೆ. ಕೃಷ್ಣ ಹೊರಡುವಾಗ ಕಂಸ ಭಟರಿಗೆಲ್ಲರೂ ಕೂಡ ನಿದ್ದೆ ಬಂದಿತ್ತು, ಈಗ ಎಲ್ಲರಿಗೂ ಎಚ್ಚರ ಆಗ್ತಾ ಇದೆ. ಅದಕ್ಕೆ ಹೇಳ್ತಾರೆ, ದೇವರ ಪಾದ ಹಿಡದರೆ ಎಲ್ಲಾ ರೀತಿ ಅನುಕೂಲ ಆಗುತ್ತೆ, ದೇವರನ್ನ ಬಿಟ್ಟು ಲಕ್ಷ್ಮಿ ದುಡ್ಡನ್ನು ಮಾತ್ರ ಹಿಡಿದರೆ ಎಲ್ಲಾ ಬಂಧನವೇ ಬರುತ್ತೆ ಅಂತ ವಾದಿರಾಜರು ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಆ ಚೀರಿದು ಕೇಳಿ ಕಂಸ ಭಟರು ಕಂಸನ ಹತ್ರ ಓಡಿ ಹೋಗಿ ಹೇಳುತ್ತಾ ಇದ್ದಾನೆ. ಅವನು ಎದ್ದೇ ಬಿದ್ದೆ ಎಂದು ಬರ್ತಾ ಇದ್ದಾನೆ. ಈ ಕೂಸಲ್ಲಿ ದೊಡ್ಡದಾಗ್ಬಿಟ್ರೆ ಮತ್ತು ಒಂದಿನ ದೊಡ್ಡದಾರ ಕೊಂದು ಬಿಡುತ್ತೇನೋ ಅಂತ ಓಡತಾ ಬಂದು ಆ ಕೂಸನ್ನ ಹಿಡಿತಾನೆ. ಹೆಣ್ಣು ಕೂಸು ಇಲ್ಲ, ಆಕಾಶವಾಣಿ ಗಂಡು ಕೂಸು ಅಂತ ಹೇಳಿತ್ತು, ಇದಕ್ಕೆ ಹೆಣ್ಣು ಕೂಸಾಯಿತು ಅಂತ ನೋಡಿದ. ಆದರೂ ಸರಿ, ಕೊಂದು ಬಿಡೋಣ ಅಂತ ಆಕಾಶಕ್ಕೆ ಅಂದ್ರೆ ಮೇಲಕ್ಕೆ ಎತ್ತಿ ಕೆಳಗೆ ಹೊಡೆಯುವಾಗ ಕೈಯಿಂದ ಜಾರಿ ಹೋಗ್ತಾ ಇದ್ದಾಳೆ. ಆಕಾಶಕ್ಕೆ ನರ್ತನ ಮಾಡುತ್ತಾ ಇದ್ದಾಳೆ. ಎಂಟು ಭುಜದಿಂದ ದುರ್ಗಾದೇವಿ ನರ್ತನೆ ಮಾಡುತ್ತಾ ಹೇಳುತ್ತಾಳೆ, ಕಿಮ್ಮಯ ಹತಯ ಮಂದ, ನನ್ನ ಕೊಂದು ನೀನೇನು ಮಾಡುತ್ತೀಯ? ಜಾತಃ ತವ ಅಂತಕೃತ, ನಿನಗೆ ಹುಟ್ಟಿಕೊಳ್ಳುವವ ಬೇರೆ ಕಡೆ ಹುಟ್ಟಿದ್ದಾನೆ ಅಂತ. ಅವಾಗ ಅವನಿಗೆ ದುಃಖ ಆಗುತ್ತೆ, ಅಯ್ಯೋ ಇವರು ಹುಟ್ಟಿದ್ದೆಲ್ಲ ನನ್ನ ಕೊಲ್ಲದೇ ಇರುವಂತಹ ಮಕ್ಕಳನ್ನೆಲ್ಲ ಕೊಂದು ಬಿಟ್ಟೆ. ಕೊಲ್ಲುವವ ಅಂತ ಹೇಳಿದ್ರೆ ಹೆಣ್ಣು ಕೂಸು ಹುಟ್ಟಿತು, ಕೊಲ್ಲುವ ಬೇರೆ ಕಡೆ ಹುಟ್ಟಿದ್ದಾನೆ, ಆಕಾಶವಾಣಿ ತಪ್ಪು ಹೇಳಿದೆ ಅಂತ ಹೇಳಿ ಅವರ ಕ್ಷಮಾ ಮಾಡಿ ಅಂತ ಕೇಳುತ್ತಾನೆ. ಅವರು ಹೇಳುತ್ತಾರೆ, ಅಯ್ಯ ನೀನೇನು ನೆಪ ಮಾತ್ರ, ಅವರ ಕರ್ಮದಿಂದ ಅವರು ಸಾಯ್ತಾ ಇದ್ದಾರೆ ನಿಮ್ಗೆ ಗೊತ್ತು, ಆ ಚಿಂತನೆ ಮಾಡಿ ಆಯಿತು ಅಂತ ಹೇಳುತ್ತಾರೆ. ನಾರದರು ಬರ್ತಾರೆ, ಇಲ್ಲಯ್ಯ ಇವರೇ ಅದರ ಬದಲು ಮಾಡಿದ್ದು ಅಂತ ಹೇಳುತ್ತಾರೆ. ಆವಾಗ ಪುನಃ ಅವರನ್ನ ಸೆರೆಮನೆಯಲ್ಲಿ ಹಾಕ್ತಾನೆ. ನಂತರ ಆ ಕೂಸು ಎಲ್ಲಿದೋ ನೋಡಿ ನೋಡಿ, ಸುತ್ತಿದ್ದ ತನ್ನ ಟ್ರೂಪ್ ಎಲ್ಲ ಬೆಟಾಲಿಯನ್ ಕರೀತಾ ಇದ್ದಾನೆ. ಯಾರು ಪೂತನ ತೃಣಾವರ್ತ ಎಲ್ಲರನ್ನ ಕರೀತಾ, ಎಲ್ಲ ಇಂಥವರೇ. ಅದಕ್ಕೆ ಅವನು ಕೊಲ್ಲಬೇಕು ಅಂತ ನೋಡುತ್ತಾರೆ. ಅವನ ಫೋಟೋ ಇಲ್ಲ, ಇಂಥ ಕೂಸು ಅಂತ ಹೇಳಲಿಕ್ಕೆ ಗೊತ್ತಿಲ್ಲ, ಎಲ್ಲಿ ಹುಟ್ಟಿದಾನೋ ಗೊತ್ತಿಲ್ಲ. ಅದಕ್ಕೆ ನೋಡಿದ್ರು ಎಲ್ಲಾ ಕೂಸನ್ನು ಕೊಂದು ಬಿಟ್ರೆ ಅವನು ಕೊಂದಂಗಾಗುತ್ತೆ. ಅದು ಸೂತ್ರ ಹೇಳಿಕೊಡ್ತಾರೆ, ಹಾಗೆ ತಗೋಬೇಡಿ. ದೇವರು ಎಲ್ಲರ ಮಧ್ಯೆ ಇರ್ತಾನೆ, ಎಲ್ಲರನ್ನ ಕೊಂದ್ರೆ ಅವನ ಕೊಂದಂತಾಗುತ್ತೆ ಅಂತ ಅವರು ಚಿಂತನೆ ಮಾಡಿದ್ರು. ನೀವು ಬೇರೆ ಮಾಡಿ, ಎಲ್ಲರ ಮಧ್ಯೆ ಇರ್ತಾನೆ, ಎಲ್ಲರೊಳಗೂ ಇರ್ತಾನೆ, ಎಲ್ಲರ ಪೂಜಾ ಮಾಡಿದರೆ ಅವನ ಪೂಜಾ ಆಗುತ್ತೆ ಅಂತ ನೀವು ಚಿಂತನೆ ಮಾಡಿ. ಸರಿ, ಎಲ್ಲರೂ ಹೊರಟು ಬರ್ತಾ ಇದ್ದಾರೆ, ಎಲ್ಲಾ ಮಕ್ಕಳನ್ನ ಕೊಲ್ಲಬೇಕು ಅಂತ. ಇಷ್ಟರೊಳಗೆ ಇಲ್ಲಿ ಗೋಕುಲದಲ್ಲಿ ವಿಶೇಷವಾಗಿರತಕ್ಕಂತಹ ಬೆಳಗಾಗ್ತಾ ಇದೆ. ನೋಡ್ತಾ ಇದ್ದಾರೆ, ಅಯ್ಯೋ ಮಡಿಲಲ್ಲಿ ಚಿಕ್ಕ ಕೂಸು, ಕಪ್ಪಾದ ಕೂಸು, ಸುಂದರವಾಗಿರತಕ್ಕಂತಹ ಕೂಸು, ಅದು ನೋಡ್ತಾ ಇದ್ದಾರೆ. ಒಳ್ಳೆ ಜಾತಕರ್ಮ ಮಾಡಿಸ್ತಾ ಇದ್ದಾರೆ, ಪುಣ್ಯಾಹ ವಾಚನ ಎಲ್ಲ ಮಾಡಿಸಿ ದಾನ ಧರ್ಮಾದಿಗಳನ್ನ ಮಾಡಿಸಿ ಓ ಗೋಕುಲದಲ್ಲಿ ಉತ್ಸವವೋ ಸಂಭ್ರಮವೋ ಸಂಭವ. ಎಷ್ಟು ಚೆನ್ನಾಗಿದೆ ಕೂಸು ಅಂದ್ರೆ ಒಂದು ಸಲ ನೋಡಿದರೆ ಮತ್ತು ಕಣ್ಣು ಆಚೆ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಚೆನ್ನಾಗಿದೆ ಅಂತ. ನಮ್ಮಲ್ಲಿ ಸಾಮಾನ್ಯವಾಗಿ ಈ ಹುಡುಗ ಹುಡುಗಿ ಸೆಲೆಕ್ಷನ್ ಅಂತ ಮಾಡ್ತಾ ಇದ್ದೆ. ಮಾಡೋ ಕಾಲಕ್ಕೆ ಫಸ್ಟ್ ಫ್ಯಾಕ್ಟರ್ ಯಾವ್ದು ಬರುತ್ತೆ? ಫೋಟೋ ತರ್ತಾರೆ ಸೆಲೆಕ್ಟ್ ಮಾಡಿ. ಅದ್ ಸೆಲೆಕ್ಟ್ ಮಾಡೋ ಕಾಲಕ್ಕೆ ಬಿಳಿಯ ಕಪ್ಪ ಅಂತ ಫಸ್ಟ್ ನೋಡೋದು, ಕಪ್ಪು ಅಂತಿದ್ದ ಕಾಲಕ್ಕೆ ಫೋಟೋ ಪಕ್ಕ ಇಡ್ತಾ ಇರ್ತಾರೆ. ಬಿಳಿ ಇದ್ರೆ ಸ್ವಲ್ಪ ಮುಂದಕ್ಕೆ ತಂದು ನೋಡ್ತಾರೆ. ಸಾಮಾನ್ಯ ನಮ್ಮಲ್ಲಿ ಬುದ್ಧಿ ಹಾಗೇ ಇರುತ್ತೆ, ಕಪ್ಪಿದ್ದೇ ಬೇಕು ಅಂತ ಹೇಳೋರು ಯಾರಿಲ್ಲ ಅಂತ ಕಾಣ, ಪ್ರಾಯಶಃ ಇಲ್ಲ ಅಂತ ಕಾಣುತ್ತೆ. ಅವ್ರು ಕೇಳ್ತಾರೆ, ಬಿಳಿತನದ ಅಪ್ಪದಷ್ಟು ಸೌಂದರ್ಯ ಕಪ್ಪಿನಲ್ಲೇ ಕೂತಿದೆ, ಅದ್ಭುತವಾಗಿದ್ದಾನೆ ಸ್ವಾಮಿ. ಅವನ್ ನೋಡಿ ಎಲ್ಲಾ ಈ ಗೋಪಿಕಾ ಸ್ತ್ರೀಯರಿಗೂ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಏನು ಅವನನ್ನತ್ರೇ ಇರಬೇಕು ಅಂತ ಅವರಿಗೆ ಮುಖ್ಯವಾದ ಕೆಲಸ ಬಿಡ್ಲಿಕ್ಕಿಲ್ಲ. ಅದು ನೋಡುತ್ತಾ ಅಲ್ಲಿಗೆ ಹೋಗ್ತಾರೆ, ಇಲ್ಲಿ ಓಡಿ ಬರ್ತಾರೆ, ಇಲ್ಲಿರ್ತಾರೆ, ಅಲ್ಲಿಗೆ ಓಡಿ ಹೋಗ್ತಾರೆ. ಹಾಗೆ ಹಾಗೆ ಅವನ ಸುತ್ತೇ ಎಲ್ಲರೂ ಸಂತೋಷ ಪಡ್ತಾ ಇರುವಾಗ ಆ ನಂದಗೋಪನಿಗೆ ವಿಶೇಷವಾಗಿ ಕಪ್ಪ ಕಟ್ಟಬೇಕಾಗಿತ್ತು ಕಂಸನಿಗೆ. ಅದಕ್ಕಾಗಿ ಮಥುರಾ ಪಟ್ಟಣಕ್ಕೆ ಬಂದ ವಸುದೇವ ಬಂದು ಹೇಳುತ್ತಾ ಇದ್ದಾನೆ, ಜಾಗ್ರತೆಯಪ್ಪ, ಇನ್ನ ಕಂಸನ ವಿಶೇಷವಾದ ಭಟರೆಲ್ಲರೂ ಬರ್ತಾರೆ, ಮಕ್ಕಳು ಜಾಗ್ರತೆ, ಉತ್ಪಾತಗಳಾಗ್ಲಿಕ್ಕಿವೆ ಅಂತ ಹೇಳಿದಾಗ ಉತ್ಪಾತ ದಮ ಶಂಕಿತ ಹೇಳುತ್ತಾರೆ, ಶೌರ್ಯೇಹೇ ನಮೃಷ ಇತಿ ವಿಚಿಂತಯನ್. ಅದು ಹೇಳ್ತಾರೆ ಆ ಶೌರ್ಯ ಮಾತು, ವಸುದೇವನ ಮಾತು ಸುಳ್ಳಲ್ಲ, ಏನೋ ಉತ್ಪಾತ ಬರಲಿಕ್ಕಿದೆ ಅಂತ ಭಗವಂತನನ್ನೇ ಶರಣಾಗತನಾಗಿ ಬರ್ತಾ ಇದ್ದಾನೆ. ಅಷ್ಟರೊಳಗೆ ಬಂದವಳೇ ಪೂತ, ನ ಪವಿತ್ರಳಲ್ಲ ಪೂತಣ, ಬರ್ತಾ ಇದ್ದಾಳೆ. ಎಷ್ಟು ಒಳ್ಳೆ ಸುಂದರ ರೂಪ ಧಾರಣೆ ಮಾಡಿಕೊಂಡು ಬಂದು ಅಂದ್ರೆ, ಅವಳಿರೋದೇ ಭೀಕರವಾದ ರೂಪ. ಅವಳು ಎಷ್ಟು ಸುಂದರ ರೂಪ ಧಾರಣೆ ಮಾಡಿಕೊಂಡ್ಲು ಅಂದ್ರೆ, ಅಲ್ಲಿರತಕ್ಕಂಥ ಎಲ್ಲಾ ಹೆಣ್ಣು ಮಕ್ಕಳಿಗೂ ಎಲ್ಲರಿಗೂ, ಅದು ಯಶೋಧಾದೇವಿಗೂ, ಓ ಲಕ್ಷ್ಮೀದೇವಿಯೇ ಬಂದ್ಲಾ ಅನ್ನುವ ರೀತಿಯಲ್ಲಿ ಅಷ್ಟು ಸುಂದರ ರೂಪ ಧಾರಣೆ ಮಾಡಿಕೊಂಡು ಕಮಲ ಪುಷ್ಪ ಕೈಯಲ್ಲಿ ಹಿಡ್ಕೊಂಡು ಬರ್ತಾ ಇದ್ದಾಳೆ. ಬಂದವಳೆ ಎಲ್ಲರಿಗೂ ಮೋಹವನ್ನ ಚೆಲ್ಲಿ ಎರಚಿ ನಂತರ ವಿಶೇಷವಾಗಿ ಆ ಕೂಸನ್ನ ಕರಕೊಂಡು ಹಾಲು ಕೊಡ್ಲಿಕ್ಕೆ ಹೋದಾಗ ಹೇಳ್ತಾ ಇದ್ದಾರೆ, ಭಗವಂತನಿಗೆ ರೋಷದಿಂದ ಆ ಹಾಲನ್ನು ಕುಡಿತಾ ಇದ್ದಾರಂತೆ. ಹೌದಾ, ನನಗೆ ವಿಷ ಬೆರೆಸಿದ ಹಾಲನ್ನು ಕೊಡತೀಯಾ ಅಂತ ಅವಳ ಹಾಲನ್ನೆಲ್ಲ ಹೇರಿದ. ಒಳಗಿರುವ ಊರ್ವಶಿಗೆ ವಿಶೇಷವಾಗಿ ಸದ್ಗತಿಯನ್ನು ಕೊಟ್ಟ, ಅವಳನ್ನ ಸಂಹಾರ ಮಾಡ್ತಾ ಇದ್ದಾನೆ. ಅವಳು ಸತ್ತು ಬೀಳತಾ ಇದ್ದಾಳೆ. ಆ ಬಿದ್ದ ದೊಡ್ಡ ದೇಹ ಸುಡಲಿಕ್ಕಾಗಿಲ್ಲಂತೆ ನಂದಗೋಪಾಲಗಳಿಗೆ, ಅದನ್ನ ಪಾರ್ಟ್ 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 ಮಾಡಿ ಕತ್ತರಿಸಿ ಒಂದೊಂದನ್ನು ಸುಟ್ಟರಂತೆ. ಸುಟ್ಟಾಗ ಅಗರು ಧೂಪ ಬರುತ್ತಾ ಇದೆ ಅದರಿಂದ, ಆಶ್ಚರ್ಯಪಟ್ಟರಂತೆ. ಇದೇನು ಹೆಣ ಸುಟ್ಟಾಗ ಎಂಥ ಹೊಲಸು ವಾಸನೆ ಬರಬೇಕು, ಇದು ಅಗರು ಧೂಪ ಯಾಕೆ ಬರ್ತಾ ಇದೆ ಅಂದ್ರೆ ಊರ್ವಶಿ ವಾಸನೆ ಅಲ್ಲಿ ವಿಶೇಷವಾಗಿ ಇದ್ದದ್ದಕ್ಕೆ ಆ ಶರೀರಕ್ಕೆ ವಾಸನೆ ಹಾಗೆ ಆಯಿತು ಅಂತ ಹೇಳ್ತಾರೆ. ಸರಿ, ತದನಂತರ ಇನ್ನೊಂದು ಸಲ ವಿಶೇಷವಾಗಿ ಕೃಷ್ಣನಿಗೆ ಹಾಲನ್ನ ಕೊಡಿಸ್ತಾ ಅವನ ಮುಖವನ್ನೇ ನೋಡತಾ ಇರುವಂತ ಆಕೆಯನ್ನು ನೋಡಿ ಕೃಷ್ಣ ಬಾಯಿ ತೆಗೆದು ಆ ಕಳಿಸಿದ ಹಾಲು ಕುಡಿಯುವವನೇ. ಅವಾಗ ಬಾಯಿಯಲ್ಲಿ ಎಲ್ಲಾ ಚಿತ್ರವಾದ ಲೋಕವನ್ನೆಲ್ಲ ನೋಡುತ್ತಾ ಕಟ್ಟ ಬೆವರು ಹಾಕ್ತಾ ಇದೆ, ಇದೇನಿದು ಈ ತರ ಎಲ್ಲಾ ಲೋಕ ಇವನು ಬಾಯಿಯಲ್ಲಿ ಕಾಣಿಸ್ತಾ ಇದೆ ಅಂತ. ಮತ್ತು ಒಂದು ಕ್ಷಣದಲ್ಲಿ ಬಾಯಿ ಮುಚ್ಚಿದ, ಮತ್ತು ಹಾಲು ಕುಡಿಲಿಕ್ಕೆ ಶುರು ಮಾಡಿದ ಕೂಡಲೇ ಅಯ್ಯೋ ನನ್ನ ಮಗ ಅಂತ ಮತ್ತು ಆ ಜ್ಞಾನ ಹೊರಟು ಹೋಯಿತು. ದೇವರು ಕೊಟ್ಟರೆ ಜ್ಞಾನ ಬರ್ತಾ ಇದೆ, ದೇವರು ತೆಗೆದರೆ ಹೋಗ್ತಾ ಇದೆ. ಇದೇ ವಿಜಯದಾಸರು ಹೇಳುತ್ತಾರೆ, ನೀ ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರವೆ. ನೀನು ಕೊಟ್ಟರೆ ಉಂಟು, ಇಲ್ಲದಿದ್ರೆ ಇಲ್ಲ. ಆ ರೀತಿಯಲ್ಲಿ ಆಕೆಗೆ ಅನುಗ್ರಹ ಮಾಡ್ತಾ ಬಂದ. ಒಂದ್ ದಿವಸ ಹಾಲನ್ನ ಕುಡಿಸ್ತಾ ಇದ್ದಾಳೆ. ಕುಡಿಸುವಾಗ ಕೃಷ್ಣ ತುಂಬಾ ಭಾರ 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 ಆಗ್ತಾ ಇದ್ದಾನೆ. ಯಾಕಿಷ್ಟು ಭಾರ ಆಗ್ತಾ ಇದ್ದಾನೆ ಅಂತ ಅವನನ್ನ ಕಳಗೆ ಮಲಗಿಸಿ ಕೆಲಸ ಮಾಡಲಿಕ್ಕೆ ಹೊರಟು ಹೋಗ್ತಾ ಇದ್ದಾಳೆ. ಅಷ್ಟರೊಳಗೆ ಒಳ್ಳೆ ಈ ಸುಂಟರ ಗಾಳಿ ಬರ್ತಾ ಇದೆ ಚಕ್ರವಾತ ರೂಪದಿಂದ. ಯಾರು ತೃಣಾವರ್ತ ಅಂತ ಬಂದ, ಕೃಷ್ಣನನ್ನೇ ಹಾರಿಸಿಕೊಂಡು ಕರ್ಕೊಂಡು ಹೋಗ್ತಾ. ಶ್ರೀ ಕೃಷ್ಣ ಹೇಗಾದ, ಹುಲ್ಲು ಕಡ್ಡಿಯಂತೆ ಆದ, ಅದಕ್ಕೆ ಅಷ್ಟು ತೆಳ್ಳಗಿದ್ದಾನಲ್ಲ ಅಂತ ಕರ್ಕೊಂಡು ಹೋದರೆ ಅದೇ ಮತ್ತು ಭಾರ ಆಗಿ ಅವನನ್ನ ಕೊಂದು ಕಳಗಾಗಿ ಸಂಹಾರ ಮಾಡುತ್ತಾ ಇದ್ದಾನೆ. ಆದರೆ ಇವರೆಲ್ಲರೂ ಸತ್ತು ಬಿದ್ದಾಗ ಅವರ ಹೆಣದ ಮೇಲೆ ಕೃಷ್ಣ ಆಡತಾ ಇದ್ದರೆ ಎಲ್ಲರಿಗೂ ಸಂಶಯ ಬಂದಿಲ್ಲಂತೆ, ಇವನೇ ಕೊಂದದ್ದು ಅಂತ. ಅವರೇ ಸತ್ರು ಅಂದುಕೊಂಡ್ರಷ್ಟೇ ಹೊರತು ಇವ ಕೊಂದ ಅಂತ ಯಾರಿಗೂ ಸಂಶಯ ಬರಲಿಲ್ಲ. ಇನ್ನೊಂದು ಸಲ ಉತ್ಸವ ಕಾಲಕ್ಕೆ ವಿಶೇಷವಾಗಿ ನದಿ ತೀರದಲ್ಲಿ ಉತ್ಸವ ನಡೆಯುತ್ತಾ ಇದೆ, ಔತ್ಥಾನಿಕ ಪರ್ವ ಅಂತ. ಅಂತಹ ಕಾಲಕ್ಕೆ ಈ ಕೂಸನ್ನೇ ಎಲ್ಲಿ ಮಲಗಿಸಬೇಕು ಅಂತ ನೋಡುತ್ತಾಳೆ. ಒಳ್ಳೆ ಬಂಡಿ ಇದೆ, ಬಂಡಿಯ ಕೆಳಗೆ ಹುಲ್ಲು ಹಾಕಿ ಮಲಗಿಸ್ತಾಳೆ. ಯಾಕೆ ಮೇಲೆ ಗಡಿಗೆ ಹಾಲು ಮೊಸರು ಎಲ್ಲ ಇದೆ, ಅದು ಉರುಳೋಗುತ್ತೆ, ಅದಕ್ಕೆ ಇವನನ್ನೇ ಕೆಳಗೆ ಹಾಕೋಣ ಅಂತ ಕೆಳಗೆ ಹುಲ್ಲು ಹಾಕಿ ಮಲಗಿಸ್ತಾ ಇದ್ದಾಳೆ. ಕೃಷ್ಣ ನೋಡಿದ, ನನಗಿಂತ ನಿಮಗೆ ಹಾಲು ಮೊಸರು ಜಾಸ್ತಿ ಆಯ್ತಾ ಅದಕ್ಕೆ ಅಂಥೇಳಿ ಕಾಲಿಂದ ಒದ್ದ. ಒಳಗೆ ಶಕಟಾಸುರ ಕೂತಿದ್ದ ಆ ಕೊಲ್ಲಲಿಕ್ಕಾಗಿ, ಅವನ ಸಹಿತವಾಗಿ ಅವನ ಒದ್ದು ವಿಶೇಷವಾಗಿ ಬಂಡಿ ತಿರುಗಿಬಿತ್ತು. ಎಲ್ಲರೂ ನೋಡುತ್ತಾರೆ ಬರ್ತಾರೆ, ಈ ಬಂಡಿ ತಾನಾಗಿ ಹೇಗೆ ತಿರುಗಿ ಬೀಳುತ್ತಾ ಇದೆ. ಅವರಿಗೆ ಆಶ್ಚರ್ಯ, ಯಾಕೆಂದ್ರೆ ಐದಾರು ಜನ ಒಳ್ಳೆ ಗಟ್ಟಿ ಇರತಕ್ಕಂಥವರು ಎಬ್ಬಿಸಬೇಕು, ಅಂಥದ್ದು ತಾನಾಗಿ ಹೇಗೆ ಬಿತ್ತು ಅಂದ್ರೆ ಚಿಕ್ಕ ಹುಡುಗರು ಹೇಳ್ತಾರೆ, ಆ ತಿರಶ್ಚೀನ ಮನೇನ, ಇವನಿಂದಲೇನೆ ವಿಶೇಷವಾಗಿ ಇವನು ಹೊಡೆದನಲ್ಲ ಅದಕ್ಕೆ ಬಿತ್ತು ಅಂತ. ಅವರು ನಂಬಿಲ್ಲಂತೆ, ಅಯ್ಯೋ ಈ ಚಿಕ್ಕ ಹುಡುಗ ಇಷ್ಟು ಕಾಲು ಹೊಡೆದ್ರೆ ಬೀಳುತ್ತಾ ಅಂತ. ಆ ರೀತಿಯಾಗಿ ಅವರು ಹೊರಟು ಹೋಗ್ತಾ ಇದ್ದಾರೆ. ಆ ರೀತಿಯ ಕೃಷ್ಣ ಶಕಟಾಸುರ ಸಂಹಾರ ಮಾಡಿ ತದನಂತರ ಮತ್ತು 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 ತಾನು ಆ ನಂದಗೋಕುಲದಲ್ಲಿ ಚೂರು 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 ತನ್ನ ಲೀಲೆಗಳನ್ನು ತೋರ್ತಾ ಬರ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾರೆ, ಆ ಮಲಗಿದವ ಮಗ್ಗಲಾದ, ಮಗ್ಗಲಾದವ ಚೂರು ದೋಗಾಡ್ಲಿಕ್ಕೆ ಶುರು ಮಾಡುತ್ತಾನೆ, ಅಂಬೆಗಾಲಿಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ಅಂಬೆಗಾಲಿಡ್ಲಿಕ್ಕೆ ಶುರು ಮಾಡಿದ್ರೆ ಹುಡುಗರೆಲ್ಲ ಬಹಳ ಗಲಾಟಿ ಮನೆಯಲ್ಲಿ, ಎಲ್ಲ ಪದಾರ್ಥ ಕಿತ್ತಕೊಂಡು. ಅದಕ್ಕೆ ಕೃಷ್ಣರಾಮರು ಮನೆಯಲ್ಲಿ ಬೇಡ, ಸುಮ್ಮನೆ ಅದು ಮುಟ್ಟಬೇಡ ಇದು ಮುಟ್ಟಬೇಡ ಅಂತಾರೆ. ಅದಕ್ಕೆ ಹೊರಗೆ ಹೋಗೋಣ, ಹಳ್ಳಿ ಯಾರು ಕೇಳೋರಿಲ್ಲ, ಆದ ಕಾರಣ ಹಳ್ಳಿಯಲ್ಲಿ ಹೊರಗೆ ಬಂದ್ರು. ಚಿಕ್ಕ ಹುಡುಗರು ದೋಗಾಡ್ತಾ ಹೊರಗೆ ಬರ್ತಾ ಇದ್ದಾರೆ. ಇವರಿಬ್ಬರು ಹೊರಗೆ ಬರ್ತಾರೆ ಅಂತ ನೋಡ್ಲಿಕ್ಕೆ ಎಲ್ಲರ ಮನೆಯಲ್ಲಿ ಹುಡುಗರಾಗಿ ಹುಟ್ಟಿದ್ದಾರೆ ದೇವತೆಗಳು. ಅವರೆಲ್ಲರೂ ಅಂಬೆಗಾಲಿಡುತ್ತಾ ಹೊರಗೆ ಬರ್ತಾ ಇದ್ದಾರೆ. ದೊಡ್ಡ ಟ್ರೂಪ್ ಅಂಬೆಗಾಲಿಡುವಂತ ಹುಡುಗರದ್ದು ದೊಡ್ಡ ಸಮೂಹ ಸೇರಿದೆ. ಎಲ್ಲರೂ ಆ ಹಳ್ಳಿಯ ಹಾದಿಯಲ್ಲಿ ಎಲ್ಲ ಕಡೆ ಆಡ್ತಾ ಇದ್ದಾರೆ. ಕೊಚ್ಚೆ ಕೊಚ್ಚೆ ಕೊಚ್ಚೆ, ಅಲ್ಲಿ ಎಲ್ಲಿ ನೋಡಿದ್ರು ನೀರು, ಆಕಳು ಗಂಜಳ, ಆ ಮಣ್ಣು ಏನು ಎಲ್ಲ ಇರುತ್ತಲ್ಲ ಅಲ್ಲಿ, ರುಚಿರ ಕರ್ದನೇಶು ಆ ಕೆಸರಿನಲ್ಲಿ ಎಲ್ಲರೂ ಆಡ್ತಾ ಆಡ್ತಾ ಇದ್ದಾರೆ. ಆಡತಾ ಇರುವಾಗ ಹೇಳ್ತಾರೆ, ಪಂಕಾಂಗ ರಾಗ ರುಚಿರವು, ಆ ಮೈ ಎಲ್ಲ ಕೆಸರಾಗಿದೆ ಅಂತ ಅವರಿಗೆ. ಆ ಕೆಸರಲ್ಲೇ ಉರುಳಾಡ್ತಾ ಇದ್ದಾರೆ. ಉರುಳಾಡುವಾಗ ಇವರೆಲ್ಲರ ಕರೆದೇ ಬಂದ್ರು, ಎಲ್ಲಿ ಹೋಗಿದ್ದೀರಪ್ಪ ಅಂತ ಹೇಳಿದ ಕೂಡಲೇ ಅವರ ಅಮ್ಮಂದ್ರು ಕರೆದರಲ್ಲ ಅಂತ ಹೆದರಿಕೆಯಿಂದ ಓಡಿ 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 ತಿರುಗಿ ಬರ್ತಾ ಇದ್ದಾರಂತೆ. ಆ ಕೃಷ್ಣ ಆ ಮೈಯೆಲ್ಲ ಕೆಸರು, ನಾ ಪಂಚಾಮೃತ ಹಾಕಿದ ಕೃಷ್ಣ ನೋಡಿರ್ತೀವಿ, ಮೈಯೆಲ್ಲ ಕೆಸರು ಮಾಡಿಕೊಂಡ ಕೃಷ್ಣ ನೋಡಿಲ್ಲ. ಆ ಕೃಷ್ಣ ಮೈಯೆಲ್ಲ ಕೆಸರಿಂದ ಹಾಗೆ ಓಡಿ ಬರ್ತಾ ಇದ್ರೆ ಕಣ್ಣು ಮಾತ್ರ ಕಾಣುತ್ತಾ ಇದೆ, ಮೈಯೆಲ್ಲ ಕೆಸರು. ಅವನನ್ನು ಹಾಗೇ ಅಪ್ಪಿಕೊಂಡು ಅವನಿಗೆ ಹಾಗೇ ವಿಶೇಷವಾಗಿ ಹಾಲನ್ನ ಕೊಡ್ತಾ ಇದ್ದಾಳೆ. ಆ ಕೊಡುವಾಗ ದೇವತೆಗಳು ಅಂದುಕೊಂಡಂತಪ್ಪ ಎಷ್ಟು ಚೆನ್ನ, ಎಷ್ಟು ಅದೃಷ್ಟ, ಇವರನ್ನ ಹತ್ತಿರ ಕರೆಕೊಂಡು ಈ ತರ ಹಾಲು ಕೊಟ್ಟು ಆನಂದ ಪಡ್ತಾ ಇದ್ದಾಳಲ್ಲ ಯಾರಿಗೆ ಅಂತ ಹೇಳಿದಾಗ, ವಸುಗಳಲ್ಲಿ ಪ್ರವರನಾಗಿರತಕ್ಕಂಥ ದ್ರೋಣ ಎಂಬವರೇ ವಿಶೇಷವಾಗಿ ನಂದಗೋಪನಾಗಿ ಹುಟ್ಟಿದ, ಆತನ ಹೆಂಡತಿ ಧರಾದೇವಿಯೇ ಇಲ್ಲಿ ಯಶೋದ ಅಂತ ಹುಟ್ಟಿದ್ದಾಳೆ. ತಪಸ್ಸು ಮಾಡಿ ಬ್ರಹ್ಮದೇವರ ಆಜ್ಞೆಯಿಂದ ತಪಸ್ಸು ಮಾಡಿ ವಿಶೇಷ ಭಕ್ತಿಯನ್ನು ಪಡೆದು ಅವರು ಈ ರೀತಿಯಾಗಿ ಕೃಷ್ಣನನ್ನ ಮಗನಾಗಿ ಪಡೆದಿದ್ದಾರೆ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಆ ರೀತಿಯಾಗಿ ಕೃಷ್ಣ ಎಲ್ಲರಿಗೂ ಸಂತೋಷ ಕೊಡುತ್ತಾ ಸ್ವಲ್ಪ ಕಾಲದಲ್ಲೇ ತಪ್ಪು ಹೆಜ್ಜೆ ಹಾಕ್ತಾ ತಿರುಗಾಡ್ಲಿಕ್ಕೆ ಶುರು ಮಾಡಿದ. ಎಲ್ಲರ ಮನೆಗಳಿಗೆ ಈ ಹುಡುಗರಿಂದ ಕೂಡಿಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ವಿಶೇಷವಾಗಿರತಕ್ಕಂಥ ಹಾಲು ಮೊಸರು ಎಲ್ಲವನ್ನ ತೆಗೆದು ತೆಗೆದು ತಿಂತಾ ಇದ್ದಾನೆ. ಕೇಳದೆ ಹೋಗಿ ಕದ್ದು ತಿಂತಾ ಇದ್ದಾನೆ ಎಲ್ಲರ ಮನೆಗಳಲ್ಲಿ. ದಬ್ಬಾಳಿಕೆಯನ್ನು ಹೋಗ್ಬಿಡೋದು, ಅವರಿಲ್ಲದ ಕಾಲಕ್ಕೆ ಹೋಗುವುದು, ತಿನ್ನೋದು, ತಿಂದ ಮೇಲೆ ಗಡಿಗೆ ಒಡೆಯೋದು, ಎಲ್ಲರಿಗೂ ಕೊಡುವುದು, ಗಡಿಗೆ ಒಡೆಯೋದು, ಬರೋದು. ಅಲ್ಲ, ಎಲ್ಲರ ಮನೆಯಲ್ಲಿ ಮಾಡುತ್ತಿದ್ದ ಆದ್ರೆ ಇಲ್ಲ ಅಂತೆ. ಯಾರಾದ್ರೂ ಕೃಷ್ಣನಿಗಾಗಿ ವಿಶೇಷವಾಗಿ ತೆಗೆದಿಟ್ಟಿರ್ತಿದ್ರೋ ಅಲ್ಲಿ ಜಾಸ್ತಿ ಮಾಡುತ್ತಿದ್ದಂತೆ. ಯಾರು ಇವನು ಬರ್ತಾನಲ್ಲ ಬಚ್ಚಿಡಬೇಕು ಅಂತಿದ್ರೆ ಅಲ್ಲಿ ತಿಂದು ಒಡೆದು ಹೋಗ್ತಾ ಇದ್ದ. ಇನ್ನ ಕೆಲವರು ಮೇಲಕ್ಕೆ ಅವನು ಸಿಗದೆ ಕಟ್ಟಿದ್ರೆ ಓರಳು ತಪ್ಪೇರಿ ಎಲ್ಲ ಹಾಕೊಂಡು ಅದರ ಮೇಲೆ ಏರಿ ಅದನ್ನು ತಗೊಂಡು ತಿಂದು ಹೋಗ್ತಾ ಇದ್ದ. ಅಷ್ಟೇ ಅಲ್ಲ, ಯಾರಾದರೆ ತನಗೆ ಸಿಗಬಾರದು ಅಂತ ಮಾಡಿದರೆ ಅವರ ಮನೆಯಲ್ಲಿ ವತ್ಸಾನ್ ಮುಂಚನ್ ಅಸಮಯ ಅಂದರೆ ಸಮಯವಲ್ಲದ ಸಮಯದಲ್ಲಿ ಕರುಗಳನ್ನು ಬಿಟ್ಟು ಹಾಲು ಕುಡಿಯುವಂತೆ ಮಾಡುತ್ತಿದ್ದ. ಹಾಲೆಲ್ಲ ಕುಡಿದು ಬಿಟ್ಟರೆ ಇವರು ಒಂದೊತ್ತು ಹಾಲಿಲ್ಲ. ಅಷ್ಟೇ ಅಲ್ಲ, ಅವರ ಮಕ್ಕಳನ್ನು ಚಿವಿಟಿ ವಿಶೇಷವಾಗಿ ಅವರು ಅಳತಾ ಇದ್ರೆ ನಗ್ತಾ ಹೋಗ್ತಾ ಕ್ರೋಶ ಸಂಜಾತ ಹಾಸ ಅಂತ ಈ ರೀತಿಯಾಗಿ ಕೃಷ್ಣ ಮಾಡಿದ ಚೇಷ್ಟೆಗಳನ್ನೆಲ್ಲ ಎಲ್ಲಿ ವಿಶೇಷವಾಗಿ ಯಶೋಧಾದೇವಿ ಮುಂದೆ ಹೇಳ್ತಾ ಬರ್ತಾರೆ. ಗೋಪಿಕಾಸ್ತ್ರೀಯರೆಲ್ಲ ನಿನ್ನ ಮಗ ಹೀಗ್ ಮಾಡಿದ ಹೀಗ್ ಮಾಡಿದ ಅಂತ ಹೇಳಿದಾಗ ಕೃಷ್ಣ ಎಲ್ಲಿ ತಾಯಿ ಹೊಳಿತಾಳೋ ಅಂತ ಹೆದರಿಕೆಯಿಂದ ಕೈ ಕಟ್ಟಿಕೊಂಡು ತಲೆ ತಗ್ಗಿಸಿ ತಾಯಿಯನ್ನು ನೋಡ್ತಾ ಹೆದರ್ತಾ ಅವರ ಕಡೆ ಒಂದು ಕಡೆ ನೋಡ್ತಾನೆ ಇವರು ಹೇಳ್ತಾ ಇದ್ದಾರಲ್ಲ ಅಂತ. ಆ ರೀತಿಯಲ್ಲಿ ವಿಶೇಷವಾಗಿ ಕೃಷ್ಣ ಆತವನ್ನಾಡಿ ಎಲ್ಲರ ಮನಸ್ಸನ್ನ ಸೆಳೆದ ಅಂತ ಹೇಳ್ತಾರೆ. ಇಂಥ ಕೃಷ್ಣನೇ ವೇಳೆ ತನ್ನ ಜೊತೆಗಾರರಿಂದ ಕೂಡಿಕೊಂಡು ಕರುಗಳನ್ನ ಕಾಯಲಿಕ್ಕೆ ಹೊರಟ. ಅದನ್ನೇ ಹಾಡಲ್ಲಿ ಹೇಳ್ತಾರೆ, ಕಾದನ ವತ್ಸವ ಹರಿ ಕಾದನ ಅಂತ. ಆ ರೀತಿಯಲ್ಲಿ ಕೃಷ್ಣ ಕರುಗಳನ್ನ ಕಾಯ್ತಾ ಬಂದು ಅಲ್ಲಿ ಕರುಗಳ ಮಧ್ಯೆ ಕರುಗಳ ಆಕಾರದಲ್ಲೇ ಬಂದಿರತಕ್ಕಂಥ ವತ್ಸಾಸುರನ ಸಂಹಾರ ಮಾಡಿದ. ನಂತರ ಬೇಸಿಗೆ ಕಾಲದಲ್ಲಿ ಅವರು ಕಾಯ್ತಾ ಹೋಗುವಾಗ ಪ್ರಲಂಬಾಸುರ ಅಂತ ಬಂದ, ಗೋಪ ಬಾಲಕರ ರೂಪದಲ್ಲೇ ಬಂದ, ಅವನನ್ನೂ ಸಂಹಾರ ಮಾಡಿದ. ಅಂದರೆ ಬಲರಾಮನನ್ನು ಸಂಹಾರ ಮಾಡಿಸಿದ. ನಂತರ ಧೇನುಕಾಸುರ ರೂಪದಲ್ಲಿ ಬಂದ ಒಬ್ಬ ಕತ್ತೆ ರೂಪದಲ್ಲಿ ತಾಳವನದಲ್ಲಿ ಕಾಯ್ತಾ ಇರುವಂತಹವನನ್ನ ಹೋಗಿ ಸಂಹಾರ ಮಾಡಿದ. ನಂತರ ಹಾಗೆಯೇ ಹೇಳ್ತಾ ಬರುತ್ತಾರೆ. ಮುಂಜಾಟವಿಯಲ್ಲಿ ಆಕಳು ಕರುಗಳನ್ನ ವಿಶೇಷವಾಗಿ ಎಲ್ಲಾ ಗೋಪಾಲರನ್ನ ಅಗ್ನಿ ಕಾಡಗಿಚ್ಚು ಸುತ್ತು ಹಾಕಿದರೆ ಆ ಕಾಡಗಿಚ್ಚನ್ನ ನುಂಗಿ ಅವರನ್ನೆಲ್ಲರನ್ನ ರಕ್ಷಣೆ ಮಾಡಿದ. ಯಾಕೆ ದೇವರು ನುಂಗು ಹಾಕಬೇಕು? ಆ ಕಾಡಗಿಚ್ಚು ಮೇಲೆ ನೀರು ತಂದು ಸಿರಿಸಿದರೆ ಮೇಲೆ ನೀರು ಬೀಳುವಂತೆ ಮಾಡಬಹುದಲ್ಲ ಅಂದ್ರೆ ಮುಖಾದಿಂದ್ರಶ್ಚ ಅಗ್ನಿಶ್ಚ, ಭಗವಂತನ ಬಾಯಿಯಿಂದಲೇನೆ ಅಗ್ನಿ ಹುಟ್ಟಿದ್ದಾದ್ದರಿಂದ ತಾನು ದೇವರು ಅಂತ ತೋರಲಿಕ್ಕಾಗಿ ಆ ರೀತಿ ಮಾಡಿದ. ತದನಂತರ ಒಂದು ಸಲ ನೋಡುತ್ತಾನೆ ಆ ಫಲಗಳನ್ನ ತಿಂದು, ನಂತರ ಕಾಲವನದಲ್ಲಿ ಕಾಳಿಯ ಮಡುವಿನ ನೀರನ್ನು ಕುಡಿದು ಎಲ್ಲರೂ ಸತ್ತು ಬೀಳುತ್ತಾರೆ. ವಿಷಭರಿತವಾದಂತಹ ನೀರು, ಅದಕ್ಕಾಗಿ ಕೃಷ್ಣ ಅದರೊಳಗೆ ಧುಮುಕಿ ಕಾಳಿಯನ ಫಣವನ್ನು ಏರಿ ಅವನ ಫಣವನ್ನು ತುಳಿದು ಅವನ ಸೊಕ್ಕನ್ನ ಮುರಿಯುತ್ತಾನೆ, ಅಹಂಕಾರವನ್ನು ತೆಗೆಯುತ್ತಾನೆ, ಆದ್ಮೇಲೆ ವಿಷವನ್ನು ತೆಗೆದು ಅನುಗ್ರಹ ಮಾಡಿ ರಮಣಕ ದ್ವೀಪಕ್ಕೆ ಕಳಿಸ್ತಾನೆ. ವಿಷಭರಿತವಾದ ನೀರನ್ನ ಶುದ್ಧವಾದ ನೀರನ್ನಾಗಿ ಮಾಡಿ ಅನುಗ್ರಹ ಮಾಡುತ್ತಾನೆ. ಈ ರೀತಿಯಾಗಿ ಮಾಡಿದ ಮೇಲೆ ಕೃಷ್ಣ ಇಂದ್ರದೇವರ ಯಾಗ ನಡೆಯಬೇಕು ಅಂತ ಗೋಪರೆಲ್ಲರೂ ಶುರು ಮಾಡಿದಾಗ, ಬೇಡ, ನಮಗೆ ಬೇಕಾಗಿದ್ದು ಪರ್ವತ, ಪರ್ವತ ಮೇವು ಕೊಡ್ತಾ ಇದೆ, ಇಂದ್ರದೇವರು ಯಾಕೆ ಕೊಡಬೇಕು ಅಂತ ಪರ್ವತಕ್ಕೆ ಯಾಗ ಮಾಡಿಸಿದ. ಅದಕ್ಕೆ ಹೇಳಿದ್ರು, ಯಾಕೆ ಹಾಗೆ ಮಾಡಿದ ಅಂದ್ರೆ ಇಂದ್ರದೇವರಿಗೆ ಚೂರು ಗರ್ವ ಬಂದಿತ್ತು, ಅದನ್ನು ಭಂಗ ಮಾಡಲಿಕ್ಕಾಗಿ ಭಗವಂತ ಮಾಡಿಸಿ ನಂತರ ಇಂದ್ರದೇವರು ಮಳೆ ಸುರಿಸಿದರು. 7 ದಿನಗಳ ಕಾಲ ಭೀಕರ ಮಳೆ ಸುರಿಸಿದರೆ ಗೋವರ್ಧನ ಪರ್ವತವನ್ನ ಚಿಕ್ಕ ಹುಡುಗ, 8 ವರ್ಷದ ಹುಡುಗ, ಅದರಿಂದ ಇನ್ನಾ ಕಡಿಮೆ ಹುಡುಗ, ತಾನು ಆ ಬೆಟ್ಟವನ್ನ ಕಿರುಬೆರಳಿಂದ ಹಿಡಿದಿದ್ದ. ಅಷ್ಟೇ ಅಲ್ಲ, ಎಲ್ಲರಿಗೂ ಅನುಗ್ರಹ ಮಾಡಿದ. ಬೆಟ್ಟ ಹಿಡಿದ, ಬೆಟ್ಟದ ಕೆಳಗೆ ಎಲ್ಲರೂ ಬಾ ಅಂದ. ಬೆಟ್ಟ ಎಷ್ಟಿತ್ತು ಅಂದ್ರೆ ಈಗಲೇ ಬೆಟ್ಟ ದೊಡ್ಡದಿದೆ. ಆಗ ಎಷ್ಟಿತ್ತು ಅಂದ್ರೆ ಕೆಳಗಡೆ ಆ ಬೆಟ್ಟದ ರೌಂಡ್ ಡಯಾಮೀಟರ್ ಎಷ್ಟಿತ್ತು, ಸರ್ಕಂಫರೆನ್ಸ್ ಅಲ್ಲ, ಡಯಾಮೀಟರ್ ಎಷ್ಟಿತ್ತು ಅಂತ ಹೇಳಿದ್ರೆ 50 ಯೋಜನ. 50 ಯೋಜನ ಇರುವ ಬೆಟ್ಟವನ್ನ ಒಂದು ಕೈಯಿಂದ ಎತ್ತಿ ಕಿರುಬೆರಳಿಂದ ಹಿಡಿದರೆ ಅದು ಹಿಡಲಿಕ್ಕೆ ಸಾಧ್ಯವ? ಅವನು ಬಿಟ್ಟರೆ ಬೇರೆ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರು. ಸರಿ, ಅವನೆತ್ತಿದ, ಅದರ ಕೆಳಗೆ ಎಲ್ಲರನ್ನ ಬಾ ಅಂತ ಕರೀತಾನೆ, ಎಲ್ಲರನ್ನ ಬಾ ಅಂತ ಕರೀತಾನೆ. ಬಾ ಅಂತ ಕರೆದರೆ ಅಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ಅಂದ್ರು. ಇವಾಗ ನೀವೆಲ್ಲ ಈ ಹೈಟ್ ಅಲ್ಲಿದ್ದೀರಿ, ಇವನು ಈ ಹೈಟ್ ಅಲ್ಲಿ ಇದ್ದಾನೆ, ಇವನು ಹೈಟ್ ಅಲ್ಲಿ, ಇವನು ಒಂದು ಬೆಟ್ಟಿಂದ ಯಾವುದೋ ಒಂದು ಪ್ಲೇಟ್ ಎತ್ತಿ ಇದರ ಕೆಳಗೆ ಬಂದ್ರಿ ಅಂದ್ರೆ ಅದು ಎಷ್ಟು ಹೈಟ್ ಇರುತ್ತೆ? ನೀವು ಒಳಗೆ ಹೋಗ್ಲಿಕ್ಕಾಗುತ್ತಾ? ಆಗಲ್ಲ. ಅವನು ಎಷ್ಟು ಆಕಾರ ತಗೊಂಡ ಅಂದ್ರೆ ಹರಿವಂಶದಲ್ಲಿ ಹೇಳ್ತಾರೆ, ಬೆಟ್ಟಕ್ಕೆ 2 ಪಟ್ಟು ಆಕಾರ ತಗೊಂಡ, ಅದರ ಎತ್ತಿದ, ಕೆಳಗೆ ಬನ್ನಿ ಅಂತ ಹೇಳ್ತಾ ಇದ್ದಾನೆ. ಎಲ್ಲರೂ ಹೋಗ್ತಾರೆ. ಹೌದು, 7 ದಿನಗಳ ಕಾಲ ಊಟ ಹೇಗೆ? ಅವನ ನೋಡತಾ ಇದ್ರೆ ಎಲ್ಲರ ಹೊಟ್ಟೆ ತುಂಬುತ್ತಾ ಬರ್ತಾ ಇದೆ. ಎಲ್ಲರಿಗೂ ಸಂತೋಷ ಕೊಟ್ಟ. ಶ್ರೀನಿವಾಸ ಕಲ್ಯಾಣದಲ್ಲಿ ತೇಗಿನಿಂದಲೇ ಊಟದ ಫಲ ಎಲ್ಲರಿಗೂ ಕೊಟ್ಟ, ಹೊಟ್ಟೆ ತುಂಬಿಸಿದ, ನೋಟದಿಂದಲೇ ಅವರನ್ನು ರಕ್ಷಣೆ ಮಾಡಿದ. ಇಂದ್ರದೇವರ ಗರ್ವಭಂಗ ಆಯಿತು. ಶರಣಾಗತರಾಗಿ ಆ ಭಗವಂತನಿಗೆ ಅಭಿಷೇಕ ಮಾಡುತ್ತಾರೆ. ಸುರಭಿ ಧೇನುವಿನ ಹಾಲಿನಿಂದ ದೇವರಿಗೆ ಗೋವಿಂದ ಅಂತ ನಾಮಕರಣವನ್ನು ಮಾಡುತ್ತಾರೆ. ದೇವರ ಅನುಗ್ರಹ ಮಾಡಿ ಕಳಿಸ್ತಾರೆ. ಈಗಲೂ ಅಲ್ಲಿ ಗೋಕುಲದಲ್ಲಿ, ವೃಂದಾವನದಲ್ಲಿ ಗೋವಿಂದ ಕುಂಡ ಅಂತಿದೆ. ದೇವರಿಗೆ ಅಭಿಷೇಕ ಮಾಡಿದ ಜಲ ಈಗಲೂ ಸಿಗುತ್ತೆ, ಗೋವಿಂದ ತೀರ್ಥ ಅಂತ. ಆ ರೀತಿಯಲ್ಲಿ ಕೃಷ್ಣ ಅನುಗ್ರಹ ಮಾಡಿ ತದನಂತರ ದೊಡ್ಡವನಾಗಿ ಅನೇಕ ಜನ ಬಟಾದಿ ರಾಕ್ಷಸನ ಸಂಹಾರ ಮಾಡುತ್ತಾ ಅಲ್ಲಿ ಒಂದು ಸಲ ಹೋಗುವಾಗ ಎಲ್ಲಾ ಹೇಳ್ತಾರೆ, ಕೃಷ್ಣ ಹಸಿವೆ ಆಗ್ತಾ ಇದೆ, ಏನ್ ಮಾಡೋಣ? ಇಲ್ಲಿ ಯಜ್ಞ ಮಾಡುತ್ತಾ ಇದ್ದಾರೆ ಬ್ರಾಹ್ಮಣರು, ಅಲ್ಲಿ ಹೋಗಿ ನನ್ನ ಹೆಸರು ಹೇಳಿ ಕೊಡುತ್ತಾರೆ. ಅಲ್ಲಿ ಹೋದರೆ ಋಷಿಮುನಿಗಳು ಏನು ಮಾತಾಡಲ್ಲ, ಮತ್ತು ತಿರುಗಿ ಬರುತ್ತಾರೆ. ಕೃಷ್ಣ ಯಾರು ಕೊಟ್ಟಿಲ್ಲ, ಹಿಂದಗಡೆ ಹೋಗಿ ಅವ್ರ ಹೆಂಡತಿಯರಿರ್ತಾರೆ, ಕೊಡುತ್ತಾರೆ ಅಂತ ಹೇಳಿದರೆ ಅವರೆಲ್ಲರೂ ಕೃಷ್ಣನಿಗೆ ಬಂದು ಎಲ್ಲಾ ವಿಶೇಷ ಪದಾರ್ಥಗಳನ್ನು ಕೊಟ್ಟು ಗಂಡದ್ರು ಬೇಡ ಬೇಡ ಅಂತ ತಡೀತಾ ಇದ್ರು ಬಂದು ಬಿಟ್ಟು. ಅವಾಗ ಹೇಳುತ್ತಾರೆ, ಕೃಷ್ಣ ನಾವು ಮನೆಗೆ ಹೋದರೆ ನಮ್ಮವರನ್ನ ಹತ್ತಿರ ಕರೆಯಲ್ಲ ಅಂದಾಗ ನಾನಿದ್ದೇನೆ, ಅವರ ಬುದ್ಧಿಯಲ್ಲಿ ನಾನೇ ನಿಂತು ನಿಮ್ಮನ್ನ ಸ್ವಾಗತ ಮಾಡುವಂತೆ ಮಾಡುತ್ತೇನೆ ಅಂತ ಭಗವಂತ ವ್ಯವಸ್ಥೆ ಮಾಡಿದ. ಅದಕ್ಕೆ ಅಲ್ಲಿ ಸೂತ್ರಗಳು ಹೇಳಿಕೊಡುತ್ತಾರೆ. ಎಲ್ಲಿ ತಿರಸ್ಕಾರ ಇರುತ್ತೋ ಅಲ್ಲಿ ನಮಗೆ ಸ್ವಾಗತ ಸಿಗಬೇಕಾದ್ರೆ ನಮ್ಮೊಳಗಿರುವ ಸ್ವಾಮಿಯೇ ಅಲ್ಲಿದ್ದಾನೆ ಅಂದರೆ ಆ ಗೊಂಬೆಗಳಲ್ಲೇ ಸತ್ಕಾರ ಮಾಡುವಂತೆ ಮಾಡಿಬಿಡುತ್ತಾನೆ, ಅದನ್ನು ತೋರಿಕೊಡುತ್ತಾರೆ. ಆ ರೀತಿಯಲ್ಲಿ ಎಲ್ಲ ಅನುಗ್ರಹ ಮಾಡಿ ಕೊನೆಗೆ ಕೇಶಿ ನಾಮಕ ದೈತ್ಯನ ಸಂಹಾರ ಮಾಡುತ್ತಾ ಇದ್ದಾನೆ. ಅಲ್ಲಿ ತುಂಬಾ ಇವೆ ವಿಶೇಷವಾದ ವಿಷಯಗಳು, ಅನೇಕ ಕೂತಿವೆ. ಅದರಲ್ಲಿ ಮಳೆಯ ಕಾಲದಲ್ಲಿ ಹೋಗ್ತಾ 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 ಒಂದು ಕಡೆ ಮಳೆ ಬರುತ್ತಾ ಇದೆ ಅಂದಾಗ ಎಲ್ಲರೂ ಮೊಸರನ್ನ ತಂದಿರುತ್ತಾರೆ ತಿನ್ನಲಿಕ್ಕೆ. ಅವರು ಬುತ್ತಿ ತರ್ತಾ ಇದ್ರು, ಅಷ್ಟು ಜನ ಎಲ್ಲರೂ ಒಂದೇ ಐಟಮ್ ತರಬೇಕಂತೆ. ಯಾಕೆ ಒಬ್ಬೊಬ್ಬರು ಒಂದು ಐಟಮ್ ತಂದ್ರೆ ಯಾರಿಗೂ ಸಾಕಾಗಲ್ಲ, ಕೂತ್ಕೊಂಡು ತಿಂದ್ರೆ ಅಷ್ಟು ಜನಕ್ಕೆ ಹಂಚಬೇಕಲ್ಲ. ಅದಕ್ಕೆ ಎಲ್ಲರೂ ಒಂದೇ ತರಬೇಕು. ನಾಳೆ ಎಲ್ಲರೂ ಮೊಸರನ್ನ ತರಬೇಕು, ಮೊಸರನ್ನ ಎಲ್ಲ ಇನ್ನೊಂದು 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 ಹಾಗೆ ಹಾಗೆ. ಅವತ್ತು ಮೊಸರನ್ನ ತಂದಾಗ ಎಲ್ಲರೂ ತಿನ್ಲಿಕ್ಕೆ ಎಲೆಗಳು ಎಲ್ಲಿ ಸಿಕ್ಕರೆ ಎಲೆಯಲ್ಲಿ ಅದು ತಿನ್ಬಹುದು. ಹೊರಗೆ ಹೋಗ್ಲಿಕ್ಕೆ ಮಳೆ ಎಲೆಯಲ್ಲಿ ತರಬೇಕು ಅಂದಾಗ ಅಲ್ಲಿ ನಾವೊಂದು ಕಡೆ ಹೋಗಿ ಇಂದ್ರ ಕೀಲ ಪರ್ವತ ಅಂತ ಗುಹೆ, ಅದರೊಳಗೆ ದೊಡ್ಡ ಕಲ್ಲು, ಆ ಕಲ್ಲು ತಟ್ಟೆ ಇದ್ದಂಗೆ ಆಗೋಗ್ಬಿಟ್ಟಿದೆ. ಎಷ್ಟು ದೊಡ್ಡ ತಟ್ಟೆ ಅಂದ್ರೆ ದೊಡ್ಡ ತಟ್ಟೆ, ಆ ನಾರ್ತ್ ಕಡೆ ತಟ್ಟೆ ಮಧ್ಯದಲ್ಲಿ ರೌಂಡು, ಮಧ್ಯದಲ್ಲಿ ಪಲ್ಲ ಇಟ್ಕೊಳ್ಳಿಕ್ಕೆಲ್ಲ ಬಟ್ಲು 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 ಬೇಕಲ್ಲ ತಟ್ಟೆ ಇರುತ್ತಲ್ಲ, ಆ ಥರ ಬಟ್ಟೆ ದೇವರು ಹೀಗೆ ಮುಟ್ಟಿದ ಕೂಡಲೇ ಆ ಕಲ್ಲೇ ತಟ್ಟೆ ಥರ ಆಗಿದೆ. ಅದರ ಮೇಲೆ ಶಿಲಾಯಾಮ್ ದಗ್ಧನ್ನಂ ಭುಕ್ತವಾನ್ ಹರಿಹಿ ಅಂತ ವಿಶೇಷವಾಗಿ ಆ ಮೊಸರನ್ನವನ್ನ ತಾನು ವಿಶೇಷವಾಗಿ ಊಟ ಮಾಡಿದ ಅಂತ ಭಾಗವತದಲ್ಲಿ ಬರುತ್ತೆ. ಅಲ್ಲಿ ನಾವು ಮುಟ್ಟಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಶೈನಿಂಗ್ ಹೊಡೆಯುತ್ತೆ ಹಾಗೆ, ಅಷ್ಟು ದೊಡ್ಡ ಪ್ಲೇಟ್. ಈ ಮನೆಯಷ್ಟು ಅಗಲ ಇದೆ ದೊಡ್ಡ ತಟ್ಟೆ, ಅದರ ಮೇಲೆ ಕೂತ್ಕೊಂಡು ಮೊಸರನ್ನ ಊಟ ಮಾಡಿದ ಕೃಷ್ಣ ಅಂತ ಅನೇಕ ವಿಷಯಗಳು ಬರುತ್ತೆ. ಆ ರೀತಿಯಾಗಿ ಕೃಷ್ಣ ತನ್ನ ಬಾಲ್ಯವನ್ನೆಲ್ಲ ಅಲ್ಲಿ ಕಳೆದು ಕೊನೆಗೆ ಕೇಶಿ ನಾಮಕ ಕುದುರೆ ರೂಪದಲ್ಲಿ ಬಂದಿರುವ ದೈತ್ಯನ ಸಂಹಾರ ಮಾಡಿದ. ನಾರದರು ಬಂದು ಸ್ತೋತ್ರ ಮಾಡಿ, ಸ್ವಾಮಿ ಮುಂದೆ ನೀನಿನ್ನ ಆ ಕಂಸನ ಸಂಹಾರ ಮಾಡಲಿಕ್ಕಿದ್ದೀಯಾ, ಅದನ್ನು ನಾನು ನೋಡ್ಲಿಕ್ಕಿದ್ದೇನೆ ಅಂತ ಸ್ತೋತ್ರ ಮಾಡಿ ಹೊರಡುತ್ತಾರೆ. ಅಷ್ಟರೊಳಗೆ ಕಂಸನಿಗೆ ಎಲ್ಲ ಗೊತ್ತಾಗುತ್ತೆ, ತನ್ನ ಸತ್ತೋಗಿದ್ದಾರೆ ಅಂತ ನೋಡಿ ಧನುರ್ಯಾಗವನ್ನ ಇಟ್ಟುಕೊಳ್ತಾನೆ. ಧನುರ್ಯಾಗದಿಂದ ಕೃಷ್ಣನ ಕರೆಸಬೇಕು ಅಂತ ಅಕ್ರೂರನನ್ನ ಕಳಿಸಿಕೊಡುತ್ತಾನೆ. ಅಕ್ರೂರ ಬರ್ತಾನೆ ವೃಂದಾವನಕ್ಕೆ ಬಂದು ಆ ಕೃಷ್ಣನ ಪಾದದ ಗುರುತನ್ನು ನಿನ್ನೆ ಹೇಳಿದ ಎಲ್ಲ ವಿಷಯವನ್ನ ನೋಡಿ ಅದರಲ್ಲಿ ಉರುಳುದಂಡಿಗೆಯಿಂದ ಆ ಧೂಳಿಯನ್ನ ಮೈಗೆ ಹತ್ತಿಕೊಂಡು ಕೃಷ್ಣನ ಹತ್ರ ಹೋಗುವಾಗ ಕೃಷ್ಣ ಆತನಿಗೆ ಆಕಳ ಹಾಲನ್ನ ಕರೀತಾ ದರ್ಶನ ಕೊಡ್ತಾನೆ. ಕೊಟ್ಟು ಅನುಗ್ರಹ ಮಾಡಿ ಆತನ ಜೊತೆಗೇ ಹೊರಡುತ್ತಾನೆ. ಹೊರಡುವಾಗ ಗೋಪಿಕಾಸ್ತ್ರೀಯರೆಲ್ಲರೂ ಕೂಡ ವಿಶೇಷವಾಗಿ ಕೃಷ್ಣನ ಹಿಂದೆ ಬರ್ತಾರೆ. ಕೃಷ್ಣ ನೀನು ಹೋಗಬೇಡ, ಯಾಕೆ ಅವರ ಜೊತೆಗೆ ಆಟ ಆಡಿ ರಾಸಕ್ರೀಡೆಯನ್ನು ಆಡಿ ಅವರಿಗೆಲ್ಲ ಅನುಗ್ರಹ ಮಾಡಿದ ಕೃಷ್ಣನನ್ನ ಬಿಡಲಿಕ್ಕೆ ಯಾರಿಗೂ ಮನಸ್ಸಿಲ್ಲ. ಚಿಕ್ಕ ಹುಡುಗಿಯರೆಲ್ಲರೂ ಅವರೆಲ್ಲ ಕಾತ್ಯಾಯಿನಿ ವ್ರತವನ್ನ ಮಾಡುವ ಕಾಲಕ್ಕೆ ಅವರ ಜೊತೆಗೂ ತಮಾಷೆ ಮಾಡಿದ್ದ. ಅವರೆಲ್ಲರೂ ನೀರಿಗೆ ಸ್ನಾನಕ್ಕೆ ಇಳಿತಾರೆ, ವಸ್ತ್ರವಿಲ್ಲದೆ ಇಳಿತಾರೆ, ವಸ್ತ್ರ ಮೇಲಕ್ಕಿಟ್ಟು ಇಳಿತಾರೆ. ಇಳಿದಾಗ ವಸ್ತ್ರಗಳನ್ನ ತೆಗೆದು ಗಿಡದ ಮೇಲಿಟ್ಟು ಮುರುಳಿ ಬಾಳಸ್ತಾ ಕೂತಿರ್ತಾನ. ಯಾಕೆ ಹೀಗೆ ಮಾಡಿದ? ಅವರೆಲ್ಲ ಅಂದುಕೊಂಡ್ರು ಇವನೇನೋ ಬೇರೆ ಬುದ್ಧಿ ಇದೆ, ಅದಕ್ಕೆ ನಮ್ಮನ್ನ ಹೀಗೆ ಮಾಡ್ತಾ ಇದ್ದಾನೆ ಅಂದುಕೊಂಡ್ರು. ಅವಾಗ ಕೃಷ್ಣ ಹೇಳ್ತಾನೆ, ನಾನು ಬೇರೆದು ಹೇಳಿಲ್ಲ, ನೀವು ವಸ್ತ್ರ ಬಿಟ್ಟು ಸ್ನಾನಕ್ಕೆ ಇಳಿದೀರಿ, ತದು ದೇವ ಹೇಳನಂ. ವಸ್ತ್ರವಿಲ್ಲದೆ ಸ್ನಾನ ಮಾಡಿದರೆ ಅದು ಜಲಾಭಿಮಾನಿ ದೇವತೆಗಳಿಗೆ ಅವಮಾನ ಮಾಡಿದಂತಾಗುತ್ತೆ. ನಮ್ಮ ಮಲಮೂತ್ರ ಇಂದ್ರಿಯಗಳ ಮೇಲೆ ಡೈರೆಕ್ಟ್ ಆಗಿ ನೀರು ಬೀಳಬಾರದು, ಆ ಸ್ಪರ್ಶ ನದ್ಯಾಭಿಮಾನಿಗಳಿಗೆ ಆಗಬಾರದು, ಆದರೆ ನರಕಕ್ಕೆ ಹಾಕ್ತಾರೆ. ಅದು ನೀವು ನನ್ನ ಭಕ್ತರಾಗಿ ನನಗಾಗಿ ವ್ರತ ಮಾಡುವ ಆಗ ತಪ್ಪು ಮಾಡುತ್ತಾ ಇದ್ರಿ, ಹೇಳಲಿಕ್ಕೆ ಮಾಡಿದೆ. ಅವರಿಗಷ್ಟರವರಿಗೂ ಕೃಷ್ಣನ ಮೇಲೆ ಬೇರೆ ಕಲ್ಪನೆ ಇದ್ದದ್ದು ಹೇಳುತ್ತಾ ಇದ್ದಾನೆ ಕೃಷ್ಣ, ನಮಸ್ಕಾರ ಮಾಡಿ ದೇವತೆಗಳಿಗೆ ಅಂತ ಒಂದು ಕೈಯಿಂದ ಮಾಡುತ್ತಾರೆ. ಯಾಕೆ ಅವರಿಗೆ ಬೇರೆ ಆಲೋಚನೆ, ಅಯ್ಯೋ ಎರಡು ಕೈಯಿಂದ ಮಾಡಿದ್ರೆ ಹೇಗೆ ಅಂತ. ಅವಾಗ ಹೇಳ್ತಾನೆ, ಒಂದು ಕೈಯಿಂದ ಮಾಡಿದ್ರೆ ಕತ್ತರಿಸಿ ಹಾಕ್ತಾರೆ ಕೈಯನ್ನ, ಮತ್ತೇನು ಮಾಡಬೇಕು. ಆಗ ತಲೆಯಲ್ಲಿ ಕೊಡುತ್ತಾನೆ ಜಲ, ಇವ ದೇವ ಎಂಬ ಎಚ್ಚರ ಅವರಿಗೆ ಬರುತ್ತೆ. ಹೇಗೆ ಬರುತ್ತೆ ಅಂದ್ರೆ ನಂದಗೋಪನ ಮಾತವರಿಗೆ ನೆನಪಾಗುತ್ತೆ. ನಂದಗೋಪ ಮಧ್ಯೆ ಮಧ್ಯೆ ಎಲ್ಲರೂ ಹೇಳ್ತಾ ಇರ್ತಾನೆ, ಎಲ್ಲರೂ ಕೂತುಕೊಂಡು, ಈ ಹುಡುಗ ಇಷ್ಟಿಷ್ಟು ಒಳ್ಳೆ ಕಾರ್ಯಗಳನ್ನು ದೊಡ್ಡ ದೊಡ್ಡ ಕಾರ್ಯ ಮಾಡ್ತಾ ಇದ್ದಾನೆ, ಯಾರಿವ ಯಾರಿವ ಅಂದಾಗ ಗರ್ಗಾಚಾರ್ಯರು ನಾಮಕರಣ ಮಾಡುವಾಗ ಈತ ನಾರಾಯಣ ಸಮಹ ಗುಣೈಹಿ ಅಂದ್ರೆ ಗುಣಗಳಿಂದ ವಿಶೇಷವಾಗಿ ನಾರಾಯಣ ಸಮಹ ನಾರಾಯಣನೇ ಬಂದಿದ್ದಾನೆ, ಇವನಿಂದ ನಿಮಗೆ ಒಳ್ಳೆ ಕಾರ್ಯಗಳಾಗುತ್ತೆ ಅಂತ ಹೇಳಿದ್ದನ್ನ ಕೇಳಿ ಅದ್ಭುತವಾಗಿ ಆ ಮಾತುಗಳನ್ನು ಹೇಳಿದ್ದಕ್ಕೆ ನೆನೆಸಿಕೊಡುತ್ತಾರೆ. ತದನಂತರ ಭಗವಂತ ವಿಶೇಷವಾಗಿ ಆ ಕಾತ್ಯಾಯಿನಿ ವ್ರತ ಮಾಡುವಂತಹ ಅವರು ಅನುಗ್ರಹ ಮಾಡಿದ. ನಂತರ ಅಪ್ಸರಸಾ ಸ್ತ್ರೀಯರೆಲ್ಲ ಭಗವಂತನಿಗಾಗಿ ತಪಸ್ಸನ್ನ ಮಾಡಿ ಅವನ ಅಂಗಸಂಗವನ್ನ ಬೇಡಿದವರಿಗೆ ವಿಶೇಷವಾಗಿ ಅವರಿಗೆ ಅನುಗ್ರಹ ಮಾಡಿದ್ದಾರೆ ರಾಸಕ್ರೀಡೆಯಲ್ಲಿ ಅಂತ ತಿಳಿಸಿಕೊಡುತ್ತಾರೆ. ಅವರೆಲ್ಲರೂ ಕೃಷ್ಣನನ್ನ ನಿಲ್ಲಿಸ್ತಾ ಇದ್ದಾರೆ, ಕೃಷ್ಣ ಹೋಗಬೇಡ. ಅವಾಗ ಕೃಷ್ಣ ಹೇಳುತ್ತಾನೆ, ನಾನು ಬೇಕಾ, ಈ ರೂಪವೇ ಬೇಕಾ? ನಾನು ಬೇಕು ಅಂದ್ರೆ ನಿಮ್ಮ ಹೃದಯದಲ್ಲೇ ಇದ್ದೇನೆ, ಈ ರೂಪವೇ ಬೇಕು ಅಂದ್ರೆ ಇದು ಯಾವಾಗಾದ್ರೂ ದೂರ ಆಗುವುದೇ. ಆದ ಕಾರಣ ಹೊರಗಿನ ರೂಪದ ಉಪಾಸನೆ ಅಲ್ಲ, ಒಳಗಿರುವ ಬಿಂಬಮೂರ್ತಿಯ ಉಪಾಸನೆ ಮಾಡಿ ಅಂತ ಅವರಿಗೆ ಒಳಗೇ ಇರುವ, ಅದಕ್ಕೆ ಅರಣ್ಯಕಾಚಾರ್ಯರು ಹೇಳುತ್ತಾರೆ ಬಿಂಬರೂಪದ ಉಪದೇಶವನ್ನ ಕೊಡತಕ್ಕ ಗುರುಗಳಲ್ಲಿ ಕೊನೇ ಗುರು ಯಾರು ಅಂದ್ರೆ ಭಗವಂತನೇ ಅಂತ ಹೇಳ್ತಾರೆ ಬ್ರಹ್ಮದೇವರು, ತದನಂತರ ಭಗವಂತನೇ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಭಗವಂತ ಉಪದೇಶ ಕೊಟ್ಟು ಅವರನ್ನ ಅಂತರ್ಮುಖಿಗಳನ್ನಾಗಿ ಮಾಡಿ ತಾನು ಹೊರಡುತ್ತಾ ಇದ್ದಾನೆ. ಮಧ್ಯದಲ್ಲಿ ಸಂಧ್ಯಾವಂದನೆಗೆ ಇಳಿದ ಯಾರು ಅಕ್ರೂರ, ಮಡುವಿನೊಳಗೇ ಆತನಿಗೆ ದರ್ಶನ ಕೊಡತಾ ಇದ್ದಾನೆ. ದರ್ಶನ ಕೊಟ್ಟು ಪರಮಾನುಗ್ರಹ ಮಾಡಿದ ಅಕ್ರೂರ ಕರಕೊಂಡು ಹೋಗ್ತಾ ಇದ್ದಾನೆ. ಮಥುರಾ ಪಟ್ಟಣದಲ್ಲಿ ಕೃಷ್ಣ ಅಕ್ರೂರನ್ನ ಬಿಟ್ಟು ಬೇರೆ ಕಡೆ ಹೋಗು, ನಿನ್ನ ಪಾಡಿಗೆ ಹೋಗು, ನಾ ಹೋಗ್ತೇವೆ ಅಂತ ಹೊರಟು ಆ ಬೀದಿಯಲ್ಲಿ ಬರ್ತಾ ಇರುವಾಗ ಕಂಸನ ಅಗಸರವ ಹೊಸ ಬಟ್ಟೆಯನ್ನ ಕಂಸನಿಗೆ ತಗೊಂಡು ಹೋಗ್ತಾ ಇದ್ರೆ ಅವನನ್ನ ಕೇಳಿದಾಗ ಕೊಡದಿದ್ದರೆ ಕೊಂದು ಆ ವಸ್ತ್ರಗಳನ್ನ ಉಟ್ಟು ಹೋಗತ ಮಾಲಾಕಾರ ಸುಧಾಮ ಮಾಲೆಯನ್ನು ಕೊಟ್ಟರೆ ಆತನಿಗೆ ಅನುಗ್ರಹ ಮಾಡಿ ಕುಬುಜೆಯ ಕೈಯಿಂದ ಗಂಧವನ್ನು ಸ್ವೀಕಾರ ಮಾಡಿ ಆಕೆಗೂ ಆ ಡೊಂಕನ್ನ ತಿದ್ದಿದ. ಮೂರು ಕಡೆ ವಕ್ರಳಾಗಿ ತ್ರಿವಕ್ರ ಅಂತಿದ್ದು ಆಕೆಯ ಸುಂದರ ರೂಪವನ್ನು ಮಾಡಿ ಅನುಗ್ರಹ ಮಾಡುತ್ತಾನೆ. ಧನುರ್ಯಾಗದ ಸ್ಥಳಕ್ಕೆ ಹೋದ, ಧನುರ್ಯಾಗದ ಸ್ಥಳದಲ್ಲಿ ಆ ಧನುಸ್ಸನ್ನ ಮುರದ. ಆತ ಮುರುದಿಲ್ಲ, ಹಿಡಿದ ಕೂಡಲೇ ಅದೇ ಮುರಿದು ಹೋಯಿತು. ಆ ಶಬ್ದಕ್ಕೆ ನಿದ್ದೆ ಬರಲಿಲ್ಲ ಕಂಸನಿಗೆ. ಮಾರನೇ ದಿನ ಬರುವಾಗ ಕೋಲಯ ಪೀಡವನ್ನ ಅಂದ್ರೆ ಆನೆ, ಅದು ದೊಡ್ಡ ಆನೆ, ದೈತ್ಯನೇ ಬಂದಿದ್ದು, 10,000 ಆನೆ ಬಲೆ ಅದಕ್ಕೆ, ಅಂಥ ಆನೆ, ಅದಕ್ಕೆ ಕಬ್ಬಿಣದ ಒನಕ್ಕೆ ಕೈಯಲ್ಲಿ ಕೊಟ್ಟು ಅದನ್ನು ಹೊಡೆಯೋದರ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಹೆಂಡ ಕೊಡಿಸಿದ್ದಾರೆ, ಹೇಗೆ ಇವರ ಮೇಲೆ ಬಿಟ್ಟಿದ್ದಾರೆ ಅಂತದ್ದನ್ನ ನಿಮಿಷದಲ್ಲಿ ಸಂಹಾರ ಮಾಡಿ ಮಾವಟಿಗರನ್ನು ಸಂಹಾರ ಮಾಡಿ ಒಳಗೆ ಬಂದು ಚಾಣೂರ ಮುಷ್ಟಿಕರನ್ನ ಸಂಹಾರ ಮಾಡಿ ಕಂಸನನ್ನ ಕೊಂದು ಹಾಕ್ತಾ ಇದ್ದಾನೆ ಕೃಷ್ಣ. ಕಂಸನನ್ನ ಕೊಲ್ಲುವಾಗ ಚಿಕ್ಕ ಹುಡುಗ, ಕಂಸ ದೊಡ್ಡವ, ಹಾರಿ ಎದೆಗೆ ಕಾಲು ಹಾಕಿ ಹೊಡೆಯುತ್ತಾ ಇದ್ದಾನೆ. ಯಾಕೆ ಹೊಡೆದ ಕಾಲಿಗೆ ಹಾಕಿ ಕಾಲು ಹಾಕಿ ಎದೆಗೆ ಹಾಕಿ ಹೊಡೆದ ಅಂದ್ರೆ ಒಳಗೆ ಭೃಗು ಮಹರ್ಷಿಗಳಿದ್ರು, ಅವರು ಹೊಡೆದಿದ್ರಲ್ಲ, ಅದಕ್ಕೆ ಮುಯ್ಯಕ್ಕೆ ಮುಯ್ಯ ತೀರಿತು, ಹಾಗೆ ಅವರಿಗೆ ಹೊಡೆದು ಒಳಗೆ ಅವರನ್ನ ಬಿಡುಗಡೆ ಮಾಡಿ ಕಂಸನ ಸಂಹಾರ ಮಾಡಿದ ಮೇಲೆ ಉಗ್ರಸೇರನೆಗೆ ಪಟ್ಟ ಕಟ್ಟಿದ. ತಂದೆ ತಾಯಿಗಳಿಗೆ ಬಿಡುಗಡೆ ಮಾಡಿ ಸಂತೋಷ ಕೊಟ್ಟ ಬಂದ ಭಗವಂತನಿಗೆ ಆಗ ಇನ್ನ 8 ವರ್ಷ. ಅದಕ್ಕೆ ಹೇಳುತ್ತಾರೆ ಕೃಷ್ಣ ರಾಸಕ್ರೀಡೆ ಆಡಿದ, ಹೆಂಗಸರ ಜೊತೆಗೆ ಆಟ ಆಡಿದ ಅಂತ ಹೇಳಿದ್ರಲ್ಲ, ಅಯ್ಯೋ ತಪ್ಪು ಮಾಡಿದ ಅಂದ್ರೆ ವಾದರಾಜರು ಹೇಳುತ್ತಾರೆ ಮಕ್ಕಳ ಆಟಿಕೆಯಲ್ಲಿ ಮಕ್ಕಳ ಮನಸ್ಸು ಹೆಂಗರಿಗೆ ಎರಗುವುದೇ. 8 ವರ್ಷದ ಹುಡುಗನಿಗೆ ಹೆಂಗಸರ ಜೊತೆಗೆ ಆಟ ಆಡಿದ ಅಂದ್ರೆ ಅವನಿಗೆ ತಪ್ಪು ಕಲ್ಪನೆ ಮಾಡ್ತೀರಲ್ಲ, ನಿಮ್ಮ ಮಕ್ಕಳಿಗಾದ್ರೆ ಆ ಬುದ್ಧಿ ಬರುತ್ತೇನೆ 8 ವರ್ಷಕ್ಕೆ, ಕೃಷ್ಣ ಶುದ್ಧ ಅಂಬುದು ನಿಮ್ಗೆ ಎಚ್ಚರ ಬರ್ತಾ ಇಲ್ಲ ಅಂತ ವಾದರಾಜರು ಹೇಳುತ್ತಾರೆ. ಆ ರೀತಿಯಲ್ಲಿ ಕೃಷ್ಣ ವಿಶೇಷವಾಗಿ ಅನುಗ್ರಹ ಮಾಡಿ ಅಕ್ರೂರನನ್ನ ಧೃತರಾಷ್ಟ್ರನಾಥ ಕಳಿಸಿಕೊಡುತ್ತಾನೆ. ಸ್ವಲ್ಪ ಬುದ್ಧಿ ಹೇಳು, ಯಾಕೆ ಈ ದುರ್ಯೋಧನ ತುಂಬಾ ಕಾಟ ಕೊಡುತ್ತಾ ಇದ್ದಾನೆ ಧರ್ಮರಾಜಾದಿಗಳಿಗೆ ಅಂತವರಿಗೆ ಹೇಳಿ ಕಳಿಸಿ ಇತ್ತ ಕುಬುಜಿಗೆ ಅನುಗ್ರಹ ಮಾಡಲಿಕ್ಕೆ ಆಕೆ ಹತ್ರ ಬರ್ತಾನೆ ಕೃಷ್ಣ ಅಂದ್ರು. ಇಷ್ಟು ಹೇಳುವಾಗ ಅದರಲ್ಲಿ ಕೃಷ್ಣನಿಗೆ ಉಪನಯನ ಮಾಡುತ್ತಾರೆ. ಉಪನಯನ ಮಾಡಿ ಉಪನಯನ ಆದ ಮೇಲೆ ಸಂದೀಪನಿ ಆಚಾರ್ಯರ ಹತ್ರ ಅಧ್ಯಯನಕ್ಕೆ ಕಳಿಸ್ತಾರೆ. ಸಂದೀಪಿನಿ ಆಚಾರ್ಯರ ಹತ್ರ ಅಧ್ಯಯನಕ್ಕೆ ಕಳಿಸಿದ ಆ ಕೃಷ್ಣ ಸ್ವಲ್ಪ ಕಾಲದಲ್ಲೇ ಅವರಿಂದ ಅವರು ನೋಡಿದ ಕೂಡಲೇ ಭಗವಂತ ಅಂತ ಗೊತ್ತಾಯಿತು. ತಮ್ಮ ಗೊತ್ತಿದ್ದೆಲ್ಲ ಆತನ ಮುಂದೆ ಒಪ್ಪಿಸಿದರು. ಗುರುದಕ್ಷಿಣೆಯಾಗಿ ಸತ್ತ ಹುಡುಗನನ್ನೇ ಯಮಧರ್ಮರಾಜರಿಂದ ಕರುಕೊಂಡು ಬಂದು ಅವರಿಗೆ ಗುರುದಕ್ಷಿಣೆಯಾಗಿ ಕೊಟ್ಟಿರತಕ್ಕಂತಹ ಕೃಷ್ಣ ಈ ರೀತಿಯಾಗಿ ಆ ಅಕ್ರೂರನನ್ನ ಧೃತರಾಷ್ಟ್ರನತೆ ಕಳಿಸಿಕೊಟ್ಟು ತಾನು ಅನುಗ್ರಹ ಮಾಡಿದ. ಇಷ್ಟಕ್ಕೆ ಪೂರ್ವಾರ್ಧ ಮುಗದ ಮೇಲೆ ಕಂಸನ ಇಬ್ಬರು ಹೆಂಡತಿಯರು ಅಸ್ತಿ ಪ್ರಾತ್ರಿಕಾಸ್ತಿ ಅಂತ, ಅವರಿಬ್ಬರು ಕೂಡ ಕಂಸ ಸತ್ತದ್ದಕ್ಕೆ ಕೊಂದದ್ದು ಕೃಷ್ಣ ಅಂತ ಜರಾಸಂದನಿಗೆ ಹೇಳಿದ್ದಕ್ಕೆ ಅನೇಕ ಸಲ ದಾಳಿಗೆ ಬರುತ್ತಾನೆ ಕೃಷ್ಣನ ಮೇಲೆ. 18 ಅಕ್ಷೋಹಿಣಿ ಸೈನ್ಯದಿಂದ ಅನೇಕ ಸಲ 18 ಸಲ ಬರ್ತಾನವನು. ಆ ಬಂದಾಗೆಲ್ಲ ಸಂಹಾರ ಮಾಡುತ್ತಾ ಹೋಗ್ತಾನೆ. ಬಲರಾಮ ಕೃಷ್ಣರಿಬ್ಬರೇ ಸೇರಿಕೊಂಡು ಇಡೀ ಅಕ್ಷೋಹಿಣಿ ಸೈನ್ಯಗಳ ಸಂಹಾರ ಮಾಡಿ ಅವನನ್ನ ಒಂದು ಮೊದಲ ಯುದ್ಧದಲ್ಲೇ ಕೊಲ್ಲಲಿಕ್ಕೆ ಬಲರಾಮ ಹೋದಾಗ ಆಕಾಶವಾಣಿಯಾಗುತ್ತೆ, ಹೇ ಬಲರಾಮ, ಇವ ನಿನ್ನ ಕೈಲಿ ಅಲ್ಲ, ಭೀಮನ ಕೈಲಿ ಸಾಯಬೇಕಾಗಿದ್ದು ಅಂತ ಹೇಳಿದಾಗ ಕೃಷ್ಣ ಕೊನೆಗೆ ಅವನ ಮೂಲಕ ಅನೇಕ ಸಲ ಸೈನ್ಯ ಸಂಹಾರ ಮಾಡಿಸ್ತಾನೆ. ಅದರೊಳಗೆ ಅನೇಕ ಸೈನಿಕ ರಾಜರನ್ನ ಕರ್ಕೊಂಡು ಬರುತ್ತಾನೆ. ಆ ಬರುವಾಗ ಏನಾಗುತ್ತೆ ಅಂತ ಹೇಳುತ್ತಾರೆ. ಒಂದು ಸಲ ಯುದ್ಧಕ್ಕೆ ಬಂದಿರ್ತಾರೆ. ಬೆಳಿಗ್ಗೆ ಅವರಿನ್ನ ಬೆಳಗಿನ ಜಾವ ಏಳೋದರೊಳಗೆ ಕೃಷ್ಣ ಹೋಗಿ ಅವರ ಸಂಹಾರ ಮಾಡಿ ಕಳಿಸಿಬಿಡುತ್ತಾರೆ. ಅವಾಗ ಓಡಿ ಹೋಗಿ ಜರಾಸಂಧ ಈ ಬಾಣಾಸುರನ ಹತ್ರ ಶರಣಾಗತನಾಗ್ತಾನೆ. ಬಾಣಾಸುರನ ಹತ್ರ ಹೋಗಿ ನನಗೆ ಸೈನ್ಯ ಕೊಡು ಅಂದ್ರೆ ಕುಭಾಂಡ ಕುಪಕರ್ಣ ಅಂತ ಮಂತ್ರಿಯರನ್ನ ರಾಕ್ಷಸರನ್ನ ಸೈನ್ಯವನ್ನ ಕೊಟ್ಟು ಕಳಿಸಿದ್ರೆ ಅವರನ್ನ ಕೊಂದು ಹಾಕಿ ಕಳಿಸಿಕೊಡ್ತಾರೆ. ಆ ಮಂತ್ರಿಗಳೆಲ್ಲ ಹಾರಿ ಹೋಗ್ತಾರೆ. ನಂತರ ಮತ್ತು ಜರಾಸಂಧ ಓಡಿ ಹೋಗಿ ಪುನಃ ಬರುತ್ತಾರೆ. ಇಂಥ ಕಾಲಕ್ಕೆ ಕೃಷ್ಣ ನೋಡುತ್ತಾನೆ, ಉದ್ಧವನಿಗೆ ಕೇಳುತ್ತಾನೆ, ನಮ್ಮವರಿಗೆಲ್ಲ ತೊಂದರೆ ಆಗ್ತಾ ಇದೆ ಜರಾಸಂಧನಿಂದ, ಮುಂದೆ ಕಾಲಯವನನೂ ಬರಲಿಕ್ಕಿದ್ದಾನೆ, ಆದ ಕಾರಣ ಈ ಇಬ್ಬರ ಕಾಟದಿಂದ ನಮ್ಮವರು ರಕ್ಷಣೆ ಆಗಬೇಕು ಅಂದಾಗ, ಅವಾಗ ರಾತ್ರೋ ರಾತ್ರಿ ಸಮುದ್ರ ಮಧ್ಯದಲ್ಲಿ ಮೊದಲೇ ಕುಶಸ್ಥಲಿ ಅಂತ ಒಂದು ಪಟ್ಟಣ ಇತ್ತು, ರೇವತರಾಜ ಕಟ್ಟಿದಂತಹ ಪಟ್ಟಣ. ಆ ಪಟ್ಟಣ ಬಿದ್ದು ಹೋಗಿತ್ತು. ಅಂತ ಕೃತಯುಗದಲ್ಲಿ ಕಟ್ಟಿದ ಪಟ್ಟಣ ಹಾಗೆಯೇ ಇತ್ತು. ಅದನ್ನ ವಿಶ್ವಕರ್ಮದಿಂದ ಪುನರ್ ನಿರ್ಮಾಣ ಮಾಡಿಸಿ ರಾತ್ರೋ ರಾತ್ರಿ ಮಥುರಾ ಪಟ್ಟಣದಲ್ಲಿರುವ ಎಲ್ಲರನ್ನ ಅಲ್ಲಿಗೆ ಕಳಿಸಿಕೊಡುತ್ತಾನೆ. ಕಳಿಸಿಕೊಟ್ಟು ಒಬ್ಬನೇ ತಾನೇ ಬಲರಾಮನಿಂದ ಕೂಡಿಕೊಂಡು ಇಬ್ಬರೇ ಮಥುರಾ ಪಟ್ಟಣದಲ್ಲಿ ಉರಿಯುತ್ತಾರೆ. ಅಷ್ಟರೊಳಗೆ ಕಾಲಯವನ ಬರುತ್ತಾನೆ. ಕಾಲಯವನ ಯಾರು ಅಂದ್ರೆ ಹೇಳ್ತಾರೆ ಗಾರ್ಗ್ಯ ಅಂತ, ಗರ್ಗಾಚಾರರ ವಂಶ ಗೋತ್ರೀಯನಾಗಿರತಕ್ಕಂಥವ ಒಬ್ಬ, ಅವನ ಹೆಸರು ಶೈಶಿರಾಯಣ ಅಂತ. ಅವನನ್ನ ಯಾದವರೆಲ್ಲರೂ ಸೇರಿ ಅಪಮಾನ ಮಾಡುತ್ತಾರೆ, ನಪುಂಸಕ ಅಂತ. ಅದರಿಂದ ಸಿಟ್ಟು ಬರುತ್ತೆ ಅವನಿಗೆ, ರುದ್ರದೇವರ ತಪಸ್ಸನ್ನ ಮಾಡಿರ್ತಾನವ. ಅಂಥವನನ್ನ ವೀರ್ಯವನ್ನ ಒಬ್ಬ ಅಕ್ಷರಶಾಸ್ತ್ರಿ ಗೋಪಿಕಾ ರೂಪದಲ್ಲಿ ಬಂದು ಧಾರಣೆ ಮಾಡಿ ಒಂದು ಮಗುವನ್ನ ಹಡಿದು ಬಿಟ್ಟು ಹೋದರೆ ಅದು ಯವನನಿಗೆ ಸಿಗುತ್ತೆ, ಅವನೇ ಕಾಲಯವನ ಅಂತ ಆಗ್ತಾನೆ. ಅಪ್ಪನನ್ನ ಅವಮಾನ ಮಾಡಿದ ಯಾದವರನ್ನ ಕೊಲ್ಲಬೇಕು ಅಂತ ಕೃಷ್ಣನನ್ನ ಹುಡುಕ್ತಾ ಬರ್ತಾ ಇರ್ತಾನೆ. ಅವಾಗ ನಾರದರೇ ಕೃಷ್ಣನ ಪರಿಚಯ ಮಾಡಿಕೊಡುತ್ತಾರೆ. ಅವನಿಗೆ ಕೇಳುತ್ತಾನೆ, ಕೃಷ್ಣ ಹೇಗಿರ್ತಾನೆ ಗೊತ್ತಾ ನಿಮಗೆ? ಅವಾಗ ಹೇಳುತ್ತಾನೆ, ನೀನು ಗಂಡಸರನ್ನ ನೋಡಿದ್ದೀಯಲ್ಲ. ಹೌದು. ಯಾರಾದ್ರೂ ಸುಂದರ ಕಾಣಿಸಿದ್ದಾರ? ಮಾಮೂಲೆ ಕಾಣಿಸ್ತಾರೆ. ಯಾವ ಗಂಡಸನ್ನ ನೋಡಿದಾಗ ಅಪ್ಪ ಇವನಟ್ಟು ಸುಂದರವಾಗಿ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿನಗೆ ಅನಿಸಿದ್ರೆ ಅವನೇ ಕೃಷ್ಣ ಅಂತ ಎಂಥ ಪರಿಚಯ ಮಾಡಿಕೊಡುತ್ತಾರೆ. ನಾಲ್ಕು ಕೈ ಇರುತ್ತೆ, ಸುಂದರನಾಗಿರ್ತಾನೆ, ಅವನೇ ಕೃಷ್ಣ ಅಂತ ಬರ್ತಾನೆ. ಕಾಲಯವನ ಮಥುರಾ ಪಟ್ಟಣ ಸುತ್ತ ಮುತ್ತಿಗೆ ಆಗಿ ಕೃಷ್ಣನಿಗೆ ಹೇಳಿ ಕಳಿಸ್ತಾನೆ, ನಾನು ಬಂದಿದ್ದೇನೆ ಅಂತ. ಕೃಷ್ಣ ಹೊರಗೆ ಬರ್ತಾನೆ. ಕಥಾ ವಿಶೇಷವಾಗಿ ಹರಿವಂಶದಲ್ಲಿ ಬರುತ್ತೆ, ಇನ್ನೊಂದು ಅಗ್ನಿಪುರಾಣದಲ್ಲಿ ಬರುತ್ತೆ. ಕೃಷ್ಣ ಒಂದು ಕಪ್ಪು ಹಾವನ್ನ ಮಡಕೆಯಲ್ಲಿ ಹಾಕಿ ಕಳಿಸಿಕೊಡ್ತಾನೆ ದೂತನ ಹತ್ರ. ಅವನು ತಿಳ್ಕೊಡ್ತಾನೆ, ನಾನು ಬಲಿಷ್ಠ ಕೃಷ್ಣ ಅವ್ರಪ್ಪ, ನೀವೇನು ಮಾಡ್ಲಿಕ್ಕಾಗಲ್ಲ ಅಂತ ಕೃಷ್ಣನ ಇದು ಅಂತ ಅಭಿಪ್ರಾಯ ಅಂತ ತಿಳ್ಕೊಂಡು ಅದರಲ್ಲಿ ಕಟ್ಟಿರುವೆ ತುಂಬಿ ಹಾಕಿ ಕಟ್ಟಿ ಕಳಿಸ್ತಾನೆ. ಬರೋಷ್ಟೊತ್ತಿಗೆ ಸತ್ತು ಹೋಗಿರುತ್ತೆ ಸರ್ಪ. ನಾವೆಲ್ಲ ತುಂಬಾ ಜನ ಇದ್ದೀವಿ, ನೀ ಬಲಿಷ್ಠ ಆಗಿರ್ಬೋದು, ನಾವು ಕೊಂದು ಬಿಡುತ್ತೇವೆ ಅಂತ ಅವನ ಏನು ಒಂದು ಉತ್ತರ ಕೊಡಿಸಿಕೊಡ್ತಾನೆ. ಆದರೆ ಕೃಷ್ಣ ಮಾಡಿದ್ದೇನು ಅಂದ್ರೆ ಅವನು ತಪಸ್ಸು ಮಾಡಿ ರುದ್ರದೇವರ ಹತ್ರ ಏನು ಮಾಡಿರ್ತಾನೆ, ಕೃಷ್ಣನನ್ನ ಕೊಲ್ಲಬೇಕು ಅಂದ್ರೆ ವರ ಪಡೆದಿರ್ತಾನೆ. ಎಷ್ಟು ಕೈಯಿಡುತ್ತಾನೆ, ನನ್ನ ಕೈಲಿ ಕೃಷ್ಣ ಸಾಯಬೇಕು ಅಂತ. ಅರೆ ಕೃಷ್ಣ ಅಂದ, ಕೃಷ್ಣ ಅಂದ್ರೆ ನಾನು ಮಾತ್ರ ಅಲ್ಲ, ಕಪ್ಪು ಸರ್ಪಕ್ಕೂ ಕೃಷ್ಣ ಅಂತಲೇ ಹೆಸರು ಅಂತ ಹೇಳಿ ಸರ್ಪ ಕಳಿಸಿಕೊಟ್ಟು ಅವನು ಕೊಲ್ಲೋದ್ರ ಮೂಲಕ ವರವನ್ನ ಆಚೆಗಡೆಗೆ ಬೈಪಾಸ್ ಮಾಡಿಸಿಬಿಡುತ್ತಾನೆ. ನಂತರ ಒಬ್ಬನೇ ಹೊರಗೆ ಬರ್ತಾ ಇದ್ದರೆ ಕಾಲದೇವನ ನೋಡುತ್ತಾನೆ ಆ ಕೃಷ್ಣನನ್ನ. ಅಂದ್ರೆ ಕೃಷ್ಣನ ಮೊದಲ ಬಾರಿ ನೋಡೋದು ಅಲ್ಲಿ, ಅವನ ಬಾಯಿಂದನೇ ಬರತಕ್ಕಂಥ ಮಾತು. ಅದನ್ನ ವೇದವ್ಯಾಸ ದರ್ಶನೀಯ ತಮಂ ಶ್ಯಾಮಂ, ನೋಡ್ಲಿಕ್ಕೆ ಯಾರ ನೋಡಬೇಕು ಅದರಲ್ಲಿ ಟಾಪ್ ಮೋಸ್ಟ್ ಫಿಟ್ ಸುಂದರ ಇವ. ಚತುರ್ಭುಜನಾಗಿದ್ದಾನೆ, ಶಂಖಚಕ್ರ ಹಿಡ್ಕೊಂಡಿದ್ದಾನೆ, ಹಾಗಾದ್ರೆ ಇವನೇ ಕೃಷ್ಣ ಅಂತ ನಿರ್ಣಯ ಮಾಡಿಕೊಂಡು ಕೃಷ್ಣ ಅವನು ನೋಡಿದ್ದಾನೆ ತನ್ನನ್ನ ಅಂತ ಹಿಡಿದು ಕೂಡ ಚೂರು ಪಕ್ಕ ಓಡ್ಲಿಕ್ಕೆ ಶುರು ಮಾಡಿದ. ಅವಾಗ ಅವನೂ ಈ ಕೃಷ್ಣನ ಹಿಂದೆ ಓಡ್ಲಿಕ್ಕೆ ಶುರು ಮಾಡಿದ್ದಾನೆ, ಯುದ್ಧದಿಂದ ಓಡಿ ಹೋಗ್ತಾ ಇದ್ದಾನೆ. ಅವಾಗ ಅವನು ಹಿಂದೆ ಎಷ್ಟುವರೆಗೆ ಕರ್ಕೊಂಡು ಹೋಗ್ತಾನೆ ಅಂದ್ರೆ ವಿಂಧ್ಯ ಪರ್ವತ ಪ್ರಾಂತಕ್ಕೆ ವಿಶೇಷ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಗುಹೆಯಲ್ಲಿ ಕೃಷ್ಣ ಅಡಗಿದರೆ ಅಲ್ಲಿಗೆ ಇವ ಹೋಗ್ತಾನೆ. ಅಲ್ಲಿ ಒಬ್ಬ ವ್ಯಕ್ತಿ ಮಲಗಿದರೆ ಆ ವ್ಯಕ್ತಿಗೆ ತನ್ನ ಶಾಲನ್ನ ಹೊದಿಸ್ತಾನೆ ಕೃಷ್ಣ, ತನ್ನ ಆಭರಣಗಳನ್ನ ಹಾಕ್ತಾನೆ, ಒಳಗೆ ಅಡಗಿ ಹೋಗ್ತಾನೆ. ಅವಾಗ ಕಾಲಯವನ ಆತನನ್ನ ಒದ್ದರೆ ಕೃಷ್ಣನೇ ಮಲಗಿದ್ದಾನೆ ಅಂತ ಆತ ಹೇಳುತ್ತಾನೆ. ಆತನೇ ಮುಚ್ಚಿಕೊಂಡ ಮಹಾರಾಜ, ಹೃದಯದ ಮಹಾನುಭಾವ. ಆ ಮಲಗಿರುತ್ತಾನೆ, ಎದ್ದ ಕೂಡಲೇ ಅವನ ನೋಡುತ್ತಾನೆ, ಸಿಟ್ಟಿನಿಂದ ಅವನು ಸುಟ್ಟು ಬೀಳುತ್ತಾನೆ. ಅವಾಗ ಕೃಷ್ಣ ದರ್ಶನ ಕೊಡುತ್ತಾನೆ, ದೇವತೆಗಳಿಗಾಗಿ ದೈತ್ಯರಿಂದ ಯುದ್ಧ ಮಾಡಿ ಮಲಗಿ ಕೃಷ್ಣನ ದರ್ಶನ ಪಡೆದು ಸ್ವಾಮಿ ಅನುಗ್ರಹ ಮಾಡಿದ್ಯಾ, ನಾನ್ ನಿನ್ನ ಮರೆತಿದ್ರು ನೀನನ್ನ ಮರೆತಿಲ್ಲ ಅಂತ. ನಾವು ದೇವರನ್ನ ಮರೆತರು ದೇವರು ನಮ್ಮನ್ನು ಮರೆಯಲ್ಲ ಅಂಬುದಕ್ಕೆ ಮುಜುಗುಂದ ಮಹಾರಾಜನ ಘಟ್ಟ ಇದಾಗುತ್ತೆ. ಆತನಿಗೆ ಅದ್ಭುತವಾದ ತನ್ನ ಮೇಲೆ ನಿರಂತರ ಭಕ್ತಿಯನ್ನೇ ಅನುಗ್ರಹ ಮಾಡಿ ಕೃಷ್ಣ ಹೊರಟು ಹೋಗ್ತಾ ಇದ್ದಾನೆ. ಅನುಗ್ರಹ ಮಾಡಿ ಕಾಲಯವನನ್ನ ಸಂಪತ್ತು ಹಿಡ್ಕೊಂಡು ಬರುವಾಗ ಇಲ್ಲಿ ಬಂದವನೇ ಜರಾಸಂಧ ಮತ್ತು ಬರ್ತಾ ಇದ್ದಂತ ಹಾಳಿಗೆ. ಅವಾಗ ಬಲರಾಮ ಕೃಷ್ಣರು ಇಬ್ಬರು ಕೂಡ ಸೇರಿ ಓಡಿ ಹೋಗ್ತಾ ಇದ್ದಾರೆ, ರಣದಿಂದ ಓಡಿ ಹೋಗ್ತಾರೆ. ಇಷ್ಟು ಸಲ ಬಂದ ಕೊಂದು ಕೊಂದು ಕಳಿಸಿದವರು ಈ ಸಲ ಮಾತ್ರ ಓಡಿ ಹೋದರು. ಅದಕ್ಕೆ ಕೃಷ್ಣನಿಗೆ ಆ ಉತ್ತರಾದಿಯಲ್ಲಿ ಒಂದು ಹೆಸರಿದೆ, ರಣಛೋಡ್ ಅಂತ. ಅದು ರಣಛೋಡ್ಕಿ ಮಂದಿರ್ ಅಂತನೋದೇ, ಅಂದ್ರೆ ಯುದ್ಧದಲ್ಲಿ ಓಡಿ ಹೋದವರ ಮಂದಿರ ಅಂತ ಕಟ್ಟಿದ್ದಾರೆ ಅಲ್ಲಿ. ಅದೊಂದು ಕೀರ್ತಿ ಆ ದೇವರಿಗೆ. ಆ ರೀತಿಯಲ್ಲಿ ಯಾಕೆ ಓಡಿ ಹೋದ ಅಂದ್ರೆ, ಮೊದಲು ಮಧ್ಯದಲ್ಲೇ ಗೋಮಂತ ಪರ್ವತ ಪರ್ಯಂತ ಹೋಗಿ ಆ ಹೋಗುವಾಗ ಕರವೀರ ಪಟ್ಟಣದ ಮೇಲೆ ಹೋಗುವಾಗ ಅಲ್ಲಿ ಶೃಗಾಲ ವಾಸುದೇವನ ಸಂಹಾರ ಮಾಡಿ ಹೋಗಬೇಕು ಅಂತ ಮಧ್ಯದಲ್ಲಿ ಕಾಣಿಸಿದ ಪರಶುರಾಮ ದೇವರು ಹೇಳಿದರೆ, ಪರಶುರಾಮ ದೇವರ ಮಾತಿಗೆ ಅವರಿಗೆ ನಮಸ್ಕಾರ ಮಾಡಿ ಹೋಗ್ತಾ ಶೃಗಾಲ ವಾಸುದೇವನ ಸಂಹಾರ ಮಾಡಿ ಗೋಮಂತ ಪರ್ವತಕ್ಕೆ ಹೋದಾಗ ಆಗ ಗರುಡ ದೇವರು ಬಲಿಮಹಾರಾದ ದೇವರ ತಲೆಯಿಂದ ಕದ್ದಂಥ ಕಿರೀಟವನ್ನು ತೆಗೆದುಕೊಂಡು ಬರುತ್ತಾ ಈ ಕೃಷ್ಣನ ನೋಡಿ ಆತನ ತಲೆಯ ಮೇಲೆ ಕಿರೀಟವನ್ನಿಟ್ಟು ನಮಸ್ಕಾರ ಮಾಡಿ ವರ ಪಡೆದು ಹೋಗ್ತಾರೆ. ಅಂಥ ಕೃಷ್ಣ ಈಗ ಆ ಗೋಮಂತ ಪರ್ವತ ಪರ್ಯಂತ ಧಾವನ ಮಾಡಿ ಅಲ್ಲಿ ಇವರೆಲ್ಲರೂ ಕೂಡ ಮೋಹ ಕೊಟ್ಟು ಅದೃಶ್ಯನಾದ ಅಂತ ಹೇಳುತ್ತಾರೆ. ತದನಂತರ ಕೃಷ್ಣನ ತೆಗೆ ವಿಶೇಷವಾಗಿ ಇನ್ನು ಈತನ ಮದುವೆ ಆಗಬೇಕಾಗಿ ಬರ್ತಾ ಇದೆ. ಅಂತಹ ಕಾಲಕ್ಕೆ ರೇವತ ಮಹಾರಾಜನ ಕಥಾ ಹೇಳುತ್ತಾರೆ. ಆತ ಕೃತಯುಗದಾತ, ತನ್ನ ಮಗಳು ರೇವತಿ, ಆಕೆಯ ಮದುವೆ ಆಗಬೇಕು ಅಂತ ಯಾರಿದ್ದಾರೆ ಹುಡುಗ ಅಂತ ಹುಡುಕಲಿಕ್ಕೆ ಬ್ರಹ್ಮದೇವರತ್ತರೆ ಹೋಗಿಬಿಡುತ್ತಾನೆ. ಸ್ವಲ್ಪ ಹೊತ್ತು ಕೂತಿರ್ತಾನೆ, ಗಂಧರ್ವ ಗಾನ ಆಗ್ತಾ ಇದ್ದರೆ ಅಷ್ಟರೊಳಗೇನೆ ಬ್ರಹ್ಮದೇವರತ್ರ ಹೋಗಿ ಕೇಳಿದಾಗ ಬ್ರಹ್ಮದೇವರು ಹೇಳುತ್ತಾರೆ, ಈ ಒಂದು ಸ್ವಲ್ಪ ಹೊತ್ತಿನಲ್ಲೇ ಕೃತಯುಗ ಮುಗಿದು, ತ್ರೇತಾಯುಗ ಮುಗಿದು, ದ್ವಾಪರ ಯುಗ ಮುಗಿದಿದೆ. ಕಳೆದೆ ಅಷ್ಟು ಕಾಲದ ವ್ಯತ್ಯಾಸ ಇದೆ. ಈಗ ಸದ್ಯಕ್ಕೆ ಬಲರಾಮನಿದ್ದಾನೆ, ಕೊಡು ಅಂದಾಗ ಬಲರಾಮನಿಗೆ ತನ್ನ ಕೃತಯುಗದ ಹುಡುಗಿಯನ್ನು ದ್ವಾಪರ ಯುಗದ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದರು. ಅಷ್ಟು ಕಾಲ ಪರ್ಯಂತ ಅವರಿಗೆ ಮುದಿತನ ಬರಲಿಲ್ವಾ ಅಂದರೆ, ಬ್ರಹ್ಮದೇವರ ಲೋಕದಲ್ಲಿ ಇದ್ದದ್ದಕ್ಕೆ ಅವರಿಗೆ ಮುದಿತನವೇ ಬರಲಿಲ್ಲ ಅಂದರು. ನಂತರ ಕೃಷ್ಣನ ಹತ್ತಿರ ಪತ್ರ ಬರ್ತಾ ಇದೆ, ರುಕ್ಮಿಣಿ ದೇವಿ ಬರೆದು ಕಳಿಸ್ತಾ ಇದ್ದ. ಶುತ್ವ ಗುಣಾನ್ ಭುವನ ಸುಂದರ ಸಂಗಮಾಂಸೆ, ಸ್ವಾಮಿ ನಿನ್ನ ಗುಣಗಳನ್ನು ಕೇಳಿ 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 ನಿನ್ನನ್ನೇ ಬಯಸ್ತಾ ಇದ್ದೇನೆ. ಹರಿಯ, ನಿನ್ನ ಮೇಲೆ ಪ್ರೀತಿ ಬಂದಿದೆ, ನನ್ನನ್ನ ಶಿಶುಪಾರನ್ನೇ ಕೊಟ್ಟು ಮದುವೆ ಮಾಡುತ್ತಾ ಇದ್ದಾರೆ, ಆದ ಕಾರಣ ಬೇಗ ನನ್ನ ಪರಿಗ್ರಹ ಮಾಡು. ಅಲ್ಲ, ನಿನ್ನ ಪರಿಗ್ರಹ ಮಾಡಲಿಕ್ಕೆ ಬಂದಾಗ ನಿಮ್ಮನ್ನು ಕೊಲ್ಲಬೇಕಾಗುತ್ತೆ ಅಂತಃಪುರದಲ್ಲಿ ಅಂದ್ರೆ, ಇಲ್ಲ ನಾನು ಹೊರಗೆ ದುರ್ಗಾದೇವಿಯ ಪೂಜಾ ಮಾಡಲಿಕ್ಕೆ ಬರ್ತೇನೆ, ವಿವಾಹದ ಮೊದಲನೇ ದಿವಸ ಅಲ್ಲಿಂದನೇ ಕರ್ಕೊಂಡು ಹೋಗಬಹುದು ಅಂತ ಹೇಳಿದಾಗ ಆ ಪತ್ರವನ್ನು ತಂದ ಬ್ರಾಹ್ಮಣನಿಗೆ ಪರಮಾನುಗ್ರಹ ಮಾಡಿದ. ಆ ಬ್ರಾಹ್ಮಣನೇ ಎರಡು ತಿಂಗಳ ಪರ್ಯಾಯ, ಎರಡು ವರ್ಷ ಪರ್ಯಾಯ ಮಾಡಿದಂತಹ ಭಾವಿ ಸಮೀರ ನಮ್ಮ ವಾಜರಾಜರು ಅಂತ ಹೇಳ್ತಾ ಇದ್ದಾರೆ. ಅಂತ ಅವರಿಗೆ ಅನುಗ್ರಹ ಮಾಡಿ ಬಂದ, ರುಕ್ಮಿಣಿ ದೇವಿಯನ್ನ ಕರಕೊಂಡ, ಹೊರಟೇ ಬರುವಾಗ ರುಕ್ಮಿ ಹಿಂದೆ ಬೀಳುತ್ತಾನೆ, ಅವನನ್ನ ಸೋಲಿಸಿ ಅವಮಾನ ಮಾಡಿ ಕಳಿಸಿದಾಗ ಮಧ್ಯದಲ್ಲೇ ನಮ್ಮ ಬಲರಾಮ ದೇವರು ವಿಶೇಷವಾಗಿ ಅವರನ್ನು ಕರಕೊಂಡು ಬಂದು ಆ ಮದುವೆಯನ್ನು ಮಾಡಿಸ್ತಾ ಇದ್ದಾರೆ. ಮಾಂಗಲ್ಯ ತಂತುನಾನೇನ ಜಗಜ್ಜೀವನ ಹೇತುನ ಕಂಠೇ ಬದ್ನಾಮಿ ಸುಭಗೆ ಚಿರಂಜೀವ ಮಯಾ ಸಹ ಅಂತ. ನಂತರ ರುಕ್ಮಿಣಿ ದೇವಿಯ ನಂತರ ಅನೇಕ ಜನ ಪತ್ನಿಯರನ್ನ ಪಡೆದ ಅಂತ ಹೇಳುತ್ತಾರೆ. ಅಷ್ಟ ಮಹಿಷಿಯರು, ಅದರಲ್ಲಿ ರುಕ್ಮಿಣಿ ದೇವಿ ಆದ ಮೇಲೆ ಏಳು ಜನ ಮಹಿಷಿಯರನ್ನ ಮದುವೆ ಆದ. ಪತ್ರ ಬಂತು ದೇವೇಂದ್ರನಿಂದ, ನರಕಾಸುರನ ಕಾಟ ಜಾಸ್ತಿ ಆಗಿದೆ ಅಂದಾಗ ಸತ್ಯಭಾಮೆಯಿಂದ ಕೂಡಿಕೊಂಡು ಮುರಾಸುರನನ್ನ ನರಕಾಸುರನ ಸಂಹಾರ ಮಾಡಿ ಅವನ ಸೆರೆಯಲ್ಲಿರುವಂತಹ 16,000 ಹೆಣ್ಣು ಮಕ್ಕಳು ಅವರು ಕೇಳಿಕೊಳ್ಳುತ್ತಾರೆ, ಕೃಷ್ಣ ನಮ್ಮನ್ನು ಯಾರು ಮದುವೆ ಮಾಡಿಕೊಳ್ಳುತ್ತಾರೆ, ನಾವು ಶುದ್ಧರಾಗಿದ್ದೇವೆ, ನೀನೇ ಅನುಗ್ರಹ ಮಾಡಬೇಕು ಅಂದಾಗ ಅವರೆಲ್ಲರನ್ನ ಏಕಕಾಲದಲ್ಲಿ 16,000 ಮಂಟಪದಲ್ಲಿ 16,000 ರೂಪದಿಂದ ಮದುವೆ ಆಗಿ 16,000 ರೂಪಗಳಿಂದ ಅವರ ಕೊನೇ ಪರ್ಯಂತ ಅವರ ಜೊತೆಗೇನೆ ಇದ್ದ ಮಹಾನುಭಾವ ಈತ. ಅದನ್ನ ನಾರದರು ಪರೀಕ್ಷೆ ಮಾಡುತ್ತಾರೆ, ಇಷ್ಟು ಜನನ ಮದುವೆ ಮಾಡಿಕೊಂಡಿದ್ದೀಯಾ, ಒಂದು ರೂಪದಿಂದ ಒಂದೊಂದು ಮನೆಯಲ್ಲಿ ಒಂದು ನಿಮಿಷ ಇದ್ರೂ ಕೂಡ ಸಾಕಾಗಲ್ಲಲ್ಲೋ ಮಹಾರಾಜ, ಹೇಗಿರ್ತಾ ಇದ್ದೀಯಾ ಅಂತ ಹೇಳಿದ್ರೆ, ಯಾವಾಗ ಏನು ತಾಳಿ ಕಟ್ಟಿದ್ದ ಅವಾಗಲಿಂದ ಕೊನೆ ಪರ್ಯಂತ ಆ ರೂಪ ಅವರ ಜೊತೆಗೇ ಇತ್ತು ಅವರ ಮನೆಯಲ್ಲಿ. ಆ ರೀತಿಯಲ್ಲಿ 16,000 ರೂಪ 108 ರೂಪಗಳಿಂದ ಅವರವರ ಮನೆಯಲ್ಲಿ ಅನುಗ್ರಹ ಮಾಡಿದ ಭಗವಂತ. ತದನಂತರ ವಿಶೇಷವಾಗಿ ಕೃಷ್ಣನಿಗೆ ಆ ನರಕಾಸುರನ ಸಂಹಾರ ಮಾಡಿ ಬರುವಾಗ ನರಕಾಸುರ ಅದಿತಿ ದೇವಿಯ ಕುಂಡಲಗಳನ್ನ ಕತ್ತಿದ್ದ. ಆ ಅದಿತಿ ದೇವಿಯ ಕುಂಡಲಗಳನ್ನ ಸಮರ್ಪಣೆ ಮಾಡಲಿಕ್ಕೆ ಹೋದಾಗ ಚೂರು ಗರ್ವವನ್ನ ಶಚಿದೇವಿ ತೋರಿದರೆ ಆ ಪಾರಿಜಾತ ವೃಕ್ಷವನ್ನ ಅಪಹಾರ ಮಾಡುವ ನೆಪದಿಂದ ಇಂದ್ರದೇವರ ಶಚಿದೇವಿಯ ಗರ್ವಭಂಗ ಮಾಡಿ ನಂತರ ಪಾರಿಜಾತ ವೃಕ್ಷವನ್ನ ತಂದು ಆ ತಮ್ಮ ಮನೆ ಮುಂಭಾಗದ ನಿಲ್ಲಿಸಿದ ಕೃಷ್ಣನಿಗೆ ತಿರುಗಾ ಪತ್ರ ಬರ್ತಾ ಇದೆ. ಕೃಷ್ಣ, ನಮ್ಮನ್ನ ಈ ಜರಾಸಂಧ ಕಟ್ಟಿ ಹಾಕಿದ್ದಾನೆ, ರುದ್ರದೇವರಿಗೆ ಬಲಿಕೊಳ್ಳಿಕ್ಕಿದ್ದಾನೆ ಅಂತ ರಾಜರನ್ನ ಕಟ್ಟಿ ಹಾಕಿರ್ತಾನೆ ರುದ್ರದೇವರ ಯಾಗದಲ್ಲಿ ಮನುಷ್ಯ ಬಲಿ ಕೊಡಬೇಕು ಅಂತ. ಆವಾಗ ಆ ದೂತನ ಬಾಯಿಯಿಂದ ಬಂದದನ್ನ ಕೇಳಿ ಉದ್ಧವ ಹೇಳುತ್ತಾನೆ, ಹೇ ಕೃಷ್ಣ, ಇವನನ್ನು ಕೊಲ್ಲಬೇಕಾದ್ರೆ ಭೀಮನೇ ಬರಬೇಕು ಅಂತ ಹೇಳಿದಾಗ ಕೃಷ್ಣ ಹೊರಟು ಧರ್ಮರಾಜನಿಂದ ರಾಜಸೂಯ ಯಾಗವನ್ನು ಮಾಡಿಸಿ ಆ ಸಂದರ್ಭದಲ್ಲಿ ತಾನೇ ಬರ ಭೀಮನ ಮೂಲಕ ಆ ಜರಾಸಂಧನ ಸಂಹಾರ ಮಾಡಿಸಿ ಧರ್ಮರಾಜನ ಯಾಗ ರಾಜಸೂಯ ಯಾಗದಲ್ಲಿ ವಿಶೇಷವಾಗಿ ಆ ರಾಜರನ್ನೆಲ್ಲ ಬಿಡುಗಡೆ ಮಾಡಿ ಜರಾಸಂಧನ ಸಂಹಾರ ಆದ ಮೇಲೆ ತುಂಬಾ ಇದೆ ಆ ರಾಜರೆಲ್ಲ ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಕೃಷ್ಣನು ಬಹಳ ಸ್ತೋತ್ರ ಮಾಡುತ್ತಾರೆ, ಅಯ್ಯ ಇಷ್ಟು ಕಾಲ ನಾವು ರಾಜರು ಒಂದು ಸೊಕ್ಕೆನೆ ತಿರುಗಿದ್ರು, ಅಯ್ಯ ನಿನ್ನ ಸ್ಮರಣೆ ಮಾಡದೆ ಈಗ ನಿನ್ನ ಪಾದಕ್ಕೆ ಬಿದ್ದಿದ್ದೇವೆ, ಅವನು ಅನ್ನ ನೀರು ಇಲ್ಲದೆ ನಮ್ಮನ್ನು ಕಟ್ಟಿ ಹಾಕಿದ್ದಾನೆ, ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡುತ್ತಾರೆ. ಅವರಿಗೆಲ್ಲ ಅನುಗ್ರಹ ಮಾಡಿ ತದನಂತರ ಆ ರಾಜಸ್ವ ಯಾಗದಲ್ಲಿ ಬಂದ ಧನವನ್ನೆಲ್ಲ ಎಣಿಸಲಿಕ್ಕೆ ದುರ್ಯೋಧನಿಗೆ ಕೊಡಬೇಕು ಅಂತ ಕೃಷ್ಣ ಸಂಕಲ್ಪ ಮಾಡಿಸಿ ಅವನ ಹೊಟ್ಟೆಯಲ್ಲಿ ಕಿಚ್ಚಿಟ್ಟು ಆ ಮೂಲಕ ಇಡೀ ಭಾರತ ಯುದ್ಧವನ್ನ ನಡೆಸಿ ಇಡೀ ದುಷ್ಟರ ಸಂಹಾರ ಮಾಡಿದ ಕೃಷ್ಣ ಅಂತ ಹೇಳುತ್ತಾರೆ. ಅಷ್ಟರೊಳಗೆ ಕೃಷ್ಣನ ಕಥೆ ಕೇಳಿದರೆ ಸಾಲದಯ್ಯ ಆತನ ಅಣ್ಣನಾದ ಬಲರಾಮನ ಚರಿತ್ರೆಯನ್ನು ಕೇಳಬೇಕು ಅಂತ ಹೇಳ್ತಾರೆ. ಬಲರಾಮ ವಿಶೇಷವಾಗಿ ಆ ಯುದ್ಧದ ಕಾಲಕ್ಕೆ ಇಬ್ಬರ ಕಡೆಯಿಲ್ಲದೆ ತೀರ್ಥಯಾತ್ರೆ ನೆಪದಿಂದ ಬಂದು ಮಧ್ಯದಲ್ಲಿ ಋಷಿಗಳಿಗೆ ತೊಂದರೆ ಕೊಡತಕ್ಕಂತಹ ಬಲ್ವಲ ಎಂಬ ರಾಕ್ಷಸನ ಸಂಹಾರ ಮಾಡಿ ತದನಂತರ ಬರುವ ಕಾಲಕ್ಕೆ ಆ ವೃಂದಾವನದಲ್ಲಿ ಯಮುನಾ ನದಿ ದೂರಕ್ಕೆ ಹರಿತಾ ಇದ್ದರೆ ಬಾ ಅಂತ ಕಲಿತಾರೆ, ಹತ್ರ ಸ್ನಾನಕ್ಕೆ ಬರಲ್ಲ, ಅವಾಗ ನೇಗಿಲಿನಿಂದ ಹಾಕಿ ಸೆಳೆದರೆ ಯಮುನಾ ನದಿ ಬರುತ್ತೆ ಹತ್ತಿರ ಸ್ನಾನ ಮಾಡಿದ್ರೆ. ಈಗಲೂ ಅಲ್ಲಿ ಹೀಂಚ್ ಅಂತ ಒಂದು ಪ್ರದೇಶ, ಅಲ್ಲಿ ಚೆನ್ನಾಗಿ ಯಮುನಾ ನದಿ ಕ್ರಾಸ್ ಆಗಿ ಹೀಗೆ ಬಂದದ್ದು ಮುಂದೆ ಹೋಗ್ತಾರೋ ಕಾಣಿಸುತ್ತೆ. ಅದನ್ನ ಹೇಳುತ್ತಾರೆ ಯಾರು ಶುಕ್ರಾಚಾರ್ಯರು, ಅದ್ಯಾಪಿ ದೃಶ್ಯತೆ, ಈಗಲೂ ಅಲ್ಲಿಗೆ ಹೋದರೆ ಆ ಯಮುನಾ ನದಿ ಹೀಗೆ ಬಂದು ಹೋಗಿದ್ದು ಕಾಣಿಸುತ್ತೆ, ಬಲರಾಮದೇವರ ಶಕ್ತಿ ಅಂತಹದ್ದು. ಆ ರೀತಿಯಲ್ಲಿ ಬಲರಾಮದೇವರ ಪರಿಚಯ ಮಾಡಿಕೊಟ್ಟು ಅದರಲ್ಲಿ ಮೈಯಿಂದ ವಿವಿಧ ಅಂತಿಬ್ಬರಿದ್ದರೆ ಅದರಲ್ಲಿ ವಿವಿಧ ಎಂಬ ಕಪಿಯನ್ನ ಬಲರಾಮದೇವರು ಸಂಹಾರ ಮಾಡುತ್ತಾರೆ. ಹಾಗೆ ಬಲರಾಮದೇವರ ಚರಿತ್ರೆಯನ್ನು ತಿಳಿಸಿಕೊಡುತ್ತಾ ಬರುವಾಗ ಕೃಷ್ಣ ಪುನಃ ತಾನು ವಿಶೇಷವಾಗಿರತಕ್ಕಂಥ ಕುರುಕ್ಷೇತ್ರಕ್ಕೆ ಬರುತ್ತಾನೆ. ಆ ಮಧ್ಯದಲ್ಲಿ ಕಥಾ ಬರುತ್ತೆ, ಸೂರ್ಯಗ್ರಹಣ ಬರುತ್ತೆ. ಸೂರ್ಯಗ್ರಹಣ ಕಾಲಕ್ಕೆ ಕೃಷ್ಣ ಪಾಂಡವರು ಬರ್ತಾರೆ, ತಮ್ಮವರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ ಪಾಂಡವರು, ಮತ್ತು ವಿಶೇಷವಾಗಿ ಇವರ ಸಮಾಗಮ ಆಗುತ್ತೆ. ಅದರಲ್ಲಿ ದ್ರೌಪದಿ ದೇವಿ ಅಷ್ಟಮಹಿಷಿಯರ ಸಂವಾದ, ಅದರಲ್ಲಿ ಅಷ್ಟಮಹಿಷಿಯರನ್ನ ದ್ರೌಪದಿ ದೇವಿ ಪ್ರಶ್ನೆ ಮಾಡುತ್ತಾಳೆ, ನೀವು ಕೃಷ್ಣನನ್ನ ಹೇಗೆ ಹೇಗೆ ಮದುವೆ ಆಗಿದ್ದೀರಿ ಅಂದ್ರೆ ಅವೆಲ್ಲವನ್ನ ಹೇಳುತ್ತಾ ಅದರಲ್ಲಿ ವೇದಾಭಿಮಾನಿಯಾಗಿರತಕ್ಕಂಥ ದ್ರೌಪದಿ ದೇವಿ ಅವರೆಲ್ಲರ ಮೂಲಕ ಭಗವಂತನ ಸರ್ವೋತ್ತಮತ್ವವನ್ನು ಹೇಳಿಸ್ತಾಳೆ. ಇವ ಕೃಷ್ಣನಾದ್ದರಿಂದ ನಾವು ಮದುವೆ ಮಾಡಿಕೊಂಡು ಬೇರೆ ಒಬ್ಬರನ್ನು ನಾವು ಮದುವೆ ಆಗೋದಿಲ್ಲ ಅಂತ ಎಲ್ಲರೂ ಏಕಕಂಠದಿಂದ ಹೇಳುತ್ತಾರೆ. ಅಂತಹ ಕಾಲಕ್ಕೆ ವಸುದೇವನಿಗೆ ಆ ಋಷಿಮುನಿಗಳನ್ನು ಪ್ರಾರ್ಥನೆ ಮಾಡುತ್ತಾನೆ, ಇಂಥ ದೊಡ್ಡ ಸಂದರ್ಭದಲ್ಲಿ ಏನು ಮಾಡಬೇಕು, ಯಾಗ ಮಾಡಯ್ಯ ಅಂದರೆ ವಸುದೇವನಿಂದ ಕೃಷ್ಣ ಯಾಗ ಮಾಡಿಸಿದಾಗ ದೇವಕಿ ದೇವಿ ಕೇಳುತ್ತಾಳೆ, ಅಯ್ಯ ನೀವಿಬ್ಬರು ಇದ್ದೀರಿ, ಇನ್ನ 6 ಜನ ಮಕ್ಕಳಿದ್ರೆ ಚೆನ್ನಾಗಿರ್ತಾ ಇತ್ತು ಅಂದರೆ ಸುತಲ ಲೋಕದಲ್ಲಿ ಬಲಿಮಹಾರಾಜನ ಸನ್ನಿಧಾನದಲ್ಲಿರುವಂತಹ 6 ಜನ ಮಕ್ಕಳನ್ನ ಕರೆಸಿ ಆಕೆಯ ಹಾಲುಣಿಸಿ ಅವರನ್ನ ಕಳಿಸಿಕೊಟ್ಟಿರುವಂತಹ ಮಹಾ ಭಗವಂತನ ಶಕ್ತಿಯನ್ನು ವರ್ಣನೆ ಮಾಡುತ್ತಾರೆ. ಹಾಗೆ ಭಗವಂತ ಯಮುನಾ ತಟದಲ್ಲಿ ವಿಶೇಷವಾಗಿ ಯಜ್ಞಕ್ಕೆ ಕೂಡುತ್ತಾನೆ. ಯಜ್ಞಕ್ಕೆ ಕೂತಾಗ ಬ್ರಾಹ್ಮಣನು ಬರ್ತಾನೆ, ನನ್ನ ಮಕ್ಕಳನ್ನೆಲ್ಲ ಹಡದ ಮಕ್ಕಳನ್ನ ಯಾರೋ ಹೊತ್ತುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಅರ್ಜುನ ರಕ್ಷಣೆ ಮಾಡಲಿಕ್ಕೆ ಹೋಗಿ ಸಾಧ್ಯವಿಲ್ಲದಿದ್ದಾಗ ಕೃಷ್ಣನೇ ಅರ್ಜುನನಿಂದ ಕೂಡಿಕೊಂಡು ಪಾತಾಳ ತಲಕ್ಕೆ ಹೋಗಿ ಅಲ್ಲಿ ಶೇಷದೇವರು ಸಂಕರ್ಷಣ ದೇವರೇ ಆ ಮಕ್ಕಳನ್ನ ಕರೆಸಿರ್ತಾರೆ, ನಾನೇ ಕರೆಸಿದ್ದು ಅಂತ ಕೃಷ್ಣನಿಗೆ ಕೊಟ್ಟು ಕಳಿಸ್ತಾರೆ. ಆ ಮಕ್ಕಳನ್ನು ತಂದು ಬ್ರಾಹ್ಮಣನಿಗೆ ಕೊಟ್ಟು ಅನುಗ್ರಹ ಮಾಡಿ ಯಜ್ಞ ಪೂರ್ಣ ಮಾಡುವುದರೊಳಗೆ ಮತ್ತು ವಾರ್ತೆ ಬರುತ್ತೆ, ಕೃಷ್ಣ ನೀನು ಇಲ್ಲಿದ್ದೀಯಾ, ದ್ವಾರಕೆಯ ಮೇಲೆ ವಿದೂರಥ ದಂತವಕ್ರ ದಾಳಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೃಷ್ಣ ಗರುಡ ವಾಹನನಾಗಿ ಅವಭೃತ ಸ್ನಾನ ಮುಗಿಸಿ ಅವರನ್ನು ಸಂಹಾರ ಮಾಡಿಬಿಟ್ಟು ಪುನಃ ತನ್ನವರನ್ನ ಅನುಗ್ರಹ ಮಾಡಲಿಕ್ಕೆ ಹೋಗ್ತಾನೆ. ಇಬ್ಬರಿರುತ್ತಾರೆ ಯಾರು ಅಂದ್ರೆ ಶುತದೇವ ಬಹುಲಾಶ್ವ ಅಂತ ಮಿಥಿಲಾ ನಗರದಲ್ಲಿ ಅಂಥ ಇಬ್ಬರು ದೂರದಲ್ಲಿರುವಾಗ ತಾನೇ ಹೋಗಿ ದರ್ಶನ ಕೊಟ್ಟು ಏಕಕಾಲದಲ್ಲಿ ಎರಡು ರೂಪದಿಂದ ಇಬ್ಬರ ಮನೆಗೆ ಹೋಗಿ ದರ್ಶನ ಕೊಟ್ಟು ಅನುಗ್ರಹ ಮಾಡಿ ಬರುತ್ತಾನೆ. ಅಂಥ ಕೃಷ್ಣ ಮನೆಗೆ ಬಂದ ಕುಚೇರನಿಗೆ ಅನುಗ್ರಹ ಮಾಡಿದ ಅಂತ ಕುಚೇರನ ಕಥಾ ಹೇಳ್ತಾ ಇದ್ದಾರೆ. ತುಂಬಾ ಸುಂದರವಾಗಿ ಹೇಳುತ್ತಾರೆ. ಕುಚೇರನ ಅನುಗ್ರಹ ಮಾಡಿದ, ಹೆಂಡತಿ ಹೇಳಿ ಕಳಿಸ್ತಾಳೆ ಕೃಷ್ಣನ ಏನಾದರೂ ಕೇಳಿ ಅಂತ. ಕೃಷ್ಣನ ಹತ್ರ ಬಂದಾಗ ಮಾತು ಅವನು ನೋಡಿ ಅಲ್ಲ ಮಾಡಿದಾಗ ಕೃಷ್ಣನ ಸಂತೋಷ ಅಂದ್ರೆ ಆದರವನ್ನ ನೋಡಿ ಅವನು ನೋಡತಾ ಏನು ಬೇಡಬೇಕು ಎಂಬುದು ಆತನ ಮನಸ್ಸಲ್ಲಿ ಮೊದಲೇ ಇರಲ್ಲ. ಹೆಂಡತಿ ಕಾಟಕ್ಕೆ ತಪ್ಪಿದ್ದಲ್ಲ ಅಂತ ಹೋಗಿರ್ತಾನೆ, ಅಲ್ಲಿ ಹೋಗಿ ಮರೆತೆ ಅಲ್ಲಿ ಯಾವುದೂ ತಲೆಯಲ್ಲಿರಲ್ಲ. ಆನಂದ ಪಟ್ಟು ಹಿಂದಿರುಗಿ ಬರುವಾಗ ಕೃಷ್ಣ ಏನು ಕೊಡಲ್ಲ, ಕೇಳಿಸ್ಕೊಡುತ್ತಾನೆ. ಮಧ್ಯದಲ್ಲಿ ಬರುತ್ತೆ, ಅಯ್ಯೋ ಹೆಂಡತಿ ಹೇಳಿದ್ದಲ್ಲ ಏನ್ ಹೇಳಬೇಕು. ಸಂತೋಷ ಪಡುತ್ತಾನೆ ಕೃಷ್ಣನಂತೂ ನಾನಿಗೇನು ಬೇಡಿಲ್ಲಲ್ಲ, ಅದೇ ನನ್ನ ದೊಡ್ಡಸ್ತಿಗೆ ಸಂತೋಷ ಆಯಿತು ಅಂತ ಬರುವಾಗ ಯಾರೋ ನಮಸ್ಕಾರ ಮಾಡ್ತಾರೆ ಮೈ ತುಂಬಾ ಆಭರಣ ಹಾಕೊಂಡು. ಯಾರು ಅಂತ ನೋಡಿದ್ರೆ ಹೆಂಡತಿ. ಈ ಇಷ್ಟದ ಆಭರಣೆಯಲ್ಲಿ ಕೃಷ್ಣ ನಿನಗಲ್ಲ ನಿನ್ನ ಹೆಂಡತಿ ಕೇಳಿದ ಸಂಪತ್ತದಕ್ಕೆ ಆ ಒಪ್ಪಿಡಿ ಅವಲಕ್ಕಿ ಅದೇನಿದೆ ಆ ಮೈ ಮೇಲಿರುವ ಶೆಲ್ಲ ಅದರ ತುಂಬಾ ಎಷ್ಟು ತೂತಿತ್ತು ಅಂದ್ರೆ ಒಂದು ಹಿಡೀ ಅವಲಕ್ಕಿ ಕಟ್ಟಿದ್ರೆ ಸೋರತಾಯಿತು, ಅಷ್ಟು ತೂತು ಬಿಡುತ್ತಂತೆ. ಆ ತೂತುಗಳೆಲ್ಲ ಕಟ್ಟಿ ಕಟ್ಟಿ ಕಳಿಸಿದ್ರೆ ಒಪ್ಪಿಳಿ ಅವಲಕ್ಕಿಯನ್ನು ಎರಡು ಭಾಗ ಮಾಡಿ ಒಂದು ತಾನು ತಗೊಂಡು ಇನ್ನೊಂದು ಮತ್ತು ತಗೊಳ್ಳಿಕ್ ಹೋದಾಗ ನಿಲ್ಲಿಸಿಬಿಡ್ತಾಳೆ ಯಾರು, ರುಕ್ಮಿಣಿ ದೇವಿ. ಸಾಕು, ಒಂದಕ್ಕೆ ಎಲ್ಲ ಕೊಟ್ಟಿದ್ದೀರಾ, ಇನ್ನೊಂದು ಬೇಡ ಅಂತ ಹೇಳಿ ಅದರಿಂದಲೇ ಅವರಿಗೆ ಸಂಪತ್ತು ಕೊಟ್ರು. ಆದರೆ ಆ ಕುಚೇರಿ ಏನು ಮಾಡಿದ ಅಂದ್ರೆ ಸಂಪತ್ತಿದ್ದ ಮನೆಯಲ್ಲಿ ಹರಕು ಬಟ್ಟೆ ಉಟ್ಟುಕೊಂಡೇ ಇದ್ದನಂತೆ. ಇದು ರಾಘವೇಂದ್ರ ವಿಜಯದಲ್ಲಿ ಕೊನೆಯ ಘಟ್ಟದಲ್ಲಿ ರಾಯರು ಭಗವಂತನಿಗೆ ಮಂತ್ರ ಪುಷ್ಪ ಸಮರ್ಪಣೆ ಮಾಡಿ ಬರ್ತಾರೆ ಅಂದಾಗ ಮಂತ್ರ ಪುಷ್ಪದಲ್ಲಿ ಬರುತ್ತೆ, ಸ್ವಾಮಿ ಸಂಪತ್ತು ಕೋಟಿ ರೂಪಾಯಿ ಇದ್ದವನಿಗೆ ಒಂದು ರೂಪಾಯಿ ದಾನ ಮಾಡಿದರೆ ಅದೇನು ದೊಡ್ಡಸ್ತಿಗೆ ಅಲ್ಲ, ನಿನಗಿರೋ ಸಂಪತ್ತಿನಲ್ಲಿ ಕೊಟ್ಟ ಸಂಪತ್ತು ಬಹಳ ಸಣ್ಣದು. ಆದರೆ ಆ ಕುಚೇಲ ಕುಚೇಲನಾಗೇ ಉಳಿದ, ಯಾಕೆ ಅಂದ್ರೆ ನೀನು ಅಷ್ಟು ಸಂಪತ್ತು ಕೊಟ್ಟು ನನಗದು ಬೇಡ ಅಂತ ಉಳಿದ್ನಲ್ಲ, ಅದು ದೊಡ್ಡಸ್ತಿಗೆ ಅಂತ ಸ್ತೋತ್ರ ಮಾಡುತ್ತಾರೆ. ಆ ರೀತಿಯಲ್ಲಿ ಕುಚೇಲನಿಗೆ ಪೂರ್ಣ ಅನುಗ್ರಹ ಮಾಡಿದ ಕೃಷ್ಣ. ಮಧ್ಯದಲ್ಲೇ ನಾರದರು ಕೃಷ್ಣನ ಪರೀಕ್ಷೆ ಮಾಡಲಿಕ್ಕೆ ಹೋಗ್ತಾರೆ, ಅಂದ್ರೆ ಯಾವ್ಯಾವ ಮನೆಯಲ್ಲಿ ಎಲ್ಲೆಲ್ಲಿದ್ದಾನಿವ, ಯಾವ ಮನೆಗೆ ಹೋದರೂ ಇಲ್ಲೇ ಇದ್ದಾನೆ, ಎಲ್ಲಿ ಹೋದರೂ ಅಲ್ಲಿ ಹೋದಾಗ ಒಬ್ಬರಿಗೆ ಅದೇನು ದಾನ ಮಾಡ್ತಿರ್ತಾನೆ, ಇನ್ನೊಂದು ಕಡೆ ಹೋದಾಗ ಮುಂಜಿಗೆ ಮುಹೂರ್ತ ಇಡ್ತಾ ಇರ್ತಾನೆ, ಇನ್ನೊಂದು ಕಡೆ ಹೋದಾಗ ಮೊಮ್ಮಕ್ಕಳಿಗೆ ಸ್ನಾನಕ್ಕೆ ಹಾಕ್ತಾ ಇರ್ತಾನೆ, ಇನ್ನೊಂದು ಕಡೆ ಹೋದಾಗ ಪಗಡೆ ಆಡ್ತಾ ಇರ್ತಾನೆ, ಇನ್ನೊಂದು ಕಡೆ ಹೋದಾಗ ಯುದ್ಧಕ್ಕೆ ಮುಹೂರ್ತ ಇಡ್ತಾ ಇರ್ತಾನೆ. ಎಲ್ಲಾ ಕಡೆ ಹೋದ್ರೆ ಅಲ್ಲಿ ಕೇಳಿದ್ರೆ ಇಲ್ಲೇ ಇದ್ದಾನೆ, ಇಲ್ಲೇ ಇದ್ದಾನೆ, ಇಲ್ಲೇ ಇದ್ದಾನೆ. ಹಾಗಾದ್ರೆ ಹೇಗೆ? ಹೊರಗೆ ಬಂದ ಕೃಷ್ಣ ಹೇಳ್ತಾನೆ, ಪರೀಕ್ಷೆ ಮುಗೀತಾ? ಇಲ್ಲ ಸ್ವಾಮಿ, ಇದು ರೆಕಾರ್ಡ್ ಆಗ್ತಾ ಇದೆ, ವೇದವ್ಯಾಸರು ಮಾಡ್ತಾ ಇದ್ದಾರೆ. ನೀನು ಸರ್ವತ್ರ ವ್ಯಾಪ್ತ ಎಂಬುದನ್ನ ಜಗತ್ತಿಗೆ ತೋರಿಕೊಟ್ಟೆ, ನನಗೆ ಗೊತ್ತಯ್ಯ, ಅನುಭವದನ್ನ ಜಗತ್ತಿಗೆ ತೋರಿಕೊಟ್ಟೆ ಅಂತ ನಾರದರು ಹೇಳುತ್ತಾರೆ. ಆ ರೀತಿಯಾಗಿ ಭಗವಂತನ ಇನ್ನ ವಿಶೇಷ ನಿತ್ಯ ಆನ್ಹಿಕಗಳನ್ನೆಲ್ಲ ವರ್ಣನೆ ಮಾಡುತ್ತಾರೆ. ಬೆಳಿಗ್ಗೆದ್ದು ಋಷಿಮುನಿಗಳಿಗೆ ನಮಸ್ಕಾರ ಮಾಡಿ ಸ್ನಾನಾದಿಗಳನ್ನು ಮುಗಿಸಿಕೊಂಡು ನಂತರ ಪೂಜೆಯನ್ನು ಮಾಡುತ್ತಾರಂತೆ, ಭಕ್ತರ ಪಾದಧೂಳಿಯನ್ನು ಇಟ್ಟುಕೊಂಡು ಪೂಜೆ ಮಾಡುತ್ತಾನಂತ ಮಹಾನುಭಾವ. ವಿಶೇಷವಾಗಿ ರಾಜ್ಯಸಭೆಯಲ್ಲಿ ಮರೀತಾ ಇದ್ದ, ತನ್ನ ಅಷ್ಟಮಹಿಷಿಯರಿಂದ ಕೂಡಿಕೊಂಡು ಜಲಕ್ರೀಡೆ ಆಡಿ ನಂತರ ಆ ಸಭೆಯಲ್ಲಿ ಕೂತು ಮರೀತಾ ಇದ್ದ ಅಂತ ಹೇಳಿ ಕೊನೆಯ ಘಟ್ಟದಲ್ಲಿ ಎಲ್ಲಾ ಋಷಿಮುನಿಗಳು ಪಿಂಡಾರಕ ಕ್ಷೇತ್ರಕ್ಕೆ ಹೊರಟಿದ್ದಾರೆ ಅಂತ ದಶಮಸ್ಕಂಧವನ್ನ ಪೂರ್ಣಗೊಳಿಸುತ್ತಾರೆ. ಅಲ್ಲಿಗೆ ಭಗವಂತ ಇಷ್ಟು ಕೇಳಿದವು, ಇಷ್ಟು ಮಾಡಿದ, ಇಷ್ಟು ಮಾಡಿದ, ಇಷ್ಟು ಮಾಡಿದ, ಇಷ್ಟು ಮಾಡಿದ. ಇಲ್ಲಿ ಅವನ ಕಥೆ ಭಕ್ತರ ಕಥೆ ಎರಡು ಬಂದಾಗ ಎಲ್ಲರೊಳಗೆ ನಿಂತು ಅವನಾಡಿಸುವ ಆಟವನ್ನು ನೋಡೋದೇ ಭಾಗವತವನ್ನ ನೋಡೋದು. ಮಮಸ್ವಾಮಿ ಹರಿರ ನಿತ್ಯಂ ಸರ್ವಸ್ಯ ಪತಿರೇವಚ, ನನ್ನ ಹೃದಯದಲ್ಲಿರುವ ಬಿಂಬಮೂರ್ತಿಯೇ ಎಲ್ಲರೊಳಗೆ ನಿಂತು ಮಾಡಿಸಿದ, ಅವನೇ ಕೃಷ್ಣನಾಗಿ ಬಂದ ಎಂಬ ಎಚ್ಚರ ಕೊಡಲಿಕ್ಕೆ ಭಾಗವತ ಭಗವಂತ ಮಾಡಿಸಿದ. ಏನು ನೀವು ವಿಶೇಷವಾಗಿ ಉದ್ದೇಶದಿಂದ, ಯಾವ ಉದ್ದೇಶದಿಂದಾಗಿ ಕೃಷ್ಣನ ಕಥೆಯನ್ನ ಆ ಗರ್ಭಸ್ತುತಿಯನ್ನ ಕೇಳಬೇಕು ಅಂತ ನೀವು ಸಂಕಲ್ಪ ಮಾಡಿಕೊಂಡಿದ್ದೀರಿ, ಭಗವಂತ ಅದನ್ನು ಪೂರ್ಣ ಮಾಡಲಿ. ಯಾವ ವಿಘ್ನವಿಲ್ಲದೆ ನಿಮ್ಮ ಮನಸ್ಸಿನ ಬಯಕೆ ಪೂರ್ಣ ಆಗಲಿ, ವಂಶವೃದ್ಧಿಯಾಗಲಿ, ವಿಶೇಷವಾದ ಜ್ಞಾನ ಸಂಪತ್ತು ಎಲ್ಲರಿಗೂ ಬರಲಿ. ನಿಜವಾಗಿರತಕ್ಕಂಥ ಕಂಬಾರೂರು ರಾಮಚಂದ್ರ ವಂಶದಲ್ಲಿ ಬಂದಿದ್ದೀರಾ, ಅದಕ್ಕೆ ತಕ್ಕಂಥ ಸಂತತಿ ಬಂದು ಭಗವಂತ ಪೂರ್ಣಾನುಗ್ರಹ ಮಾಡಲಿ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣ ಮಾಡಿ. ಇವತ್ತಲ್ಲ ನಿನ್ನೆ ಆರಾಧನೆ. ತಂದೆ ವೆಂಕಟೇಶ ವಿಠ್ಠಲರು ನಮ್ಮ ಉರಗಾದ್ರಿವಾಸ ವಿಠ್ಠಲರ ಶಿಷ್ಯನು. ತಂದೆ ವೆಂಕಟೇಶ ವಿಠ್ಠಲವರ ಕುರಿತು ಹೇಳಬೇಕಾದರೆ ಅವರ ಕುರಿತು ಇನ್ನೊಬ್ಬ ಮಹಾನುಭಾವರು ಅಂದರೆ ರಘುಪ್ರೇಮ ತೀರ್ಥರ ಅನುಗ್ರಹ ಪಡೆದಂತಹ ಪೂರ್ಣಾನುಗ್ರಹ ಪಾತ್ರರಾದ ಇಟ್ಟಿಗೆ ಆಚಾರ್ಯರು ಅಂತ ಅವರು ಅವರ ಸಮಕಾಲೀನರು. ಇಟ್ಟಿಗೆ ಆಚಾರ್ಯರು ನಮ್ಮ ಚೀಕಲ ಪರವಿಯವರಿಗೆ ಆಂತರಂಗಿಕವಾಗಿ ಹೇಳಿದ ವಿಷಯ ಅವರು ಯಾರೂ ಅಲ್ಲ, ಜಗನ್ನಾಥದಾಸರೇ ಬಂದಿದ್ದಾರೆ ಅಂತ ತಂದೆ ವೆಂಕಟೇಶ ವಿಠ್ಠಲರ ಕುರಿತು ಹೇಳತಕ್ಕಂತಹ ಮಾತು. ಆದರೆ ಅವರ ಚರಿತ್ರೆಯನ್ನು ನೋಡಿದಾಗ ಅವರ ಪದಗಳು, ಆ ಇಟ್ಟಿಗೆ ಆಚಾರ್ಯರು ಮಾನವಿಯಲ್ಲಿ ಸದಾಕಾಲ ಇದ್ರು. ಮಾನವಿಯಲ್ಲಿ ಇದ್ದಾಗ ಅವರು ಒಬ್ಬ ಹೆಣ್ಣು ಮಗಳ ಮನೆಗೆ ಹೋಗ್ತಾ ಇದ್ರು. ಯಾರು ಇಟ್ಟಿಗೆ ಆಚಾರ್ಯರು ದಿನಾಗ್ಲೂ ಹೋಗಬೇಕು, ಊಟ ಆದ ಮೇಲೆ ಹೋಗಿ ಅವರ ಕಟ್ಟೆ ಕೂಡಬೇಕು, ಆ ಹೆಣ್ಣು ಮಗಳಲ್ಲಿ ಅವರು ಮುಂದೆ ಕೂತ್ಕೊಂಡು ತಂದೆ ವೆಂಕಟೇಶ ವಿಠ್ಠಲರ ಹಾಡುಗಳು ಹೇಳ್ತಾ ಮೊನ್ನೆ ಅವರೆಲ್ಲರೂ ಬಂದಿದ್ರಲ್ಲಿ ಚೀಕಲಪುರಿಯಲ್ಲಿ ಸೇರ್ಕೊಂಡು, ಆಚಾರ್ಯ ನಾನೇ ನನ್ನ ಬದುಕಲ್ಲಿ ಒಂದು ಮುಕ್ಕಾಲು ಭಾಗ ಇಟ್ಟಿಗೆ ಆಚಾರ್ಯ ಮುಂದೆ ಕೂತ್ಕೊಂಡು ಅದು ಹೇಳಿದ್ದೇನೆ, ಆ ಪದಗಳನ್ನೇ ಕೇಳ್ತಾ ಬರಬೇಕಂತವರು. ಆ ಕೇಳೋ ಕಾಲಕ್ಕೆ ಅವರು ಇದೇ ಯಾಕೆ ಕೇಳ್ತೀರಿ ಹೆಚ್ಚು ಅಂತ ಕೇಳಿದ್ರೆ ಅವರು ಹೇಳುವಂತೆ, ಜಗನ್ನಾಥದಾಸರೇ ಬಂದಿದ್ದಾರಮ್ಮ, ಬೇಕಾದ್ರೆ ನೋಡಿ, ಆ ಪದಗಳಿಗೂ ಈ ಪದಗಳಿಗೂ ವ್ಯತ್ಯಾಸ ಇಲ್ಲ, ಅದ್ಭುತವಾದ ಶಬ್ದ ಬಂಧುರ ಕಾವ್ಯ ಅಂದರೆ ತಂದೆ ವೆಂಕಟೇಶ ವಿಠ್ಠಲರ ಪದ, ಅದು ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಒಳ್ಳೆ ಜ್ಞಾನ ಬೇಕಾಗುತ್ತೆ, ಸಂಸ್ಕೃತ ಮಯವಾಗಿರತಕ್ಕಂಥ ಒಂದು ಶಬ್ದ ಪ್ರಪಂಚವರದ್ದು. ಅಷ್ಟೇ ಅಲ್ಲ, ವಿಶೇಷವಾಗಿ ಭಗವಂತನ ದರ್ಶನ ಮಾಡಿದಂಥ ಮಹಾನುಭಾವರು, ಒಂದ್ಸಲ ಶ್ಯಾಮಸುಂದರದಾಸರು ಅವರಿಬ್ಬರು ಒಂದು ಇಬ್ಬರು ಬಸ್ ಸ್ಟ್ಯಾಂಡ್ ಅಲ್ಲಿ ಭೇಟಿಯಾಗ್ತಾರೆ. ಭೇಟಿಯಾದಾಗ ಯಾರು ನೀವು ಯಾರು ನೀವು ಅಂತ ಕೇಳುತ್ತಾರೆ. ಅವಾಗ ಇವರು ಶ್ಯಾಮಸುಂದರ ಕೇಳ್ತಾರೆ, ನೀವೇನಾ ತಂದೆ ವೆಂಕಟೇಶ ವಿಠಲರು ಅಂದ್ರೆ ನೀವೇನಾ ಶ್ಯಾಮಸುಂದರರು ಅಂತ ಕೇಳಿದಾಗ ಇಬ್ಬರು ಒಬ್ಬರಿಗೊಬ್ಬರು ಆಲಿಂಗನ ಮಾಡಿಕೊಡುತ್ತಾರಂತೆ. ಆಲಿಂಗನ ಮಾಡಿಕೊಂಡು ಇಬ್ಬರು ಸೇರಿ ರಂಗನತ್ರ, ಕಾವೇರಿ ರಂಗನತ್ರ ಹೋಗಿ ಇಬ್ಬರ ಅಂಕಿತ ಇರುವಂತ ಒಂದು ಹಾಡನ್ನು ಹೇಳುತ್ತಾರೆ. ಅದ್ಭುತವಾಗಿರತಕ್ಕಂಥದ್ದು. ಶ್ಯಾಮಸುಂದರದಾಸರು ಯಾರೂ ಅಲ್ಲ, ಜಗನ್ನಾಥದಾಸರ ಮಕ್ಕಳಾಗಿರತಕ್ಕಂಥ ದಾಮೋದರ ದಾಸರೇ ಬಂದಿರುತ್ತಾರೆ. ಅವರಿಗೆ ಅದು ಗೊತ್ತು, ಇವರು ಯಾರು ಅಂತ ಅವರಿಗೆ ಗೊತ್ತು, ಇವರು ಯಾರು ಅಂತ ಅವರಿಗೂ ಗೊತ್ತು. ಇಬ್ಬರು ಪರಸ್ಪರ ಸ್ವಯಂ ತನ್ನ ತಂದೆ ಆಗಿರತಕ್ಕ ಜಗನ್ನಾಥದಾಸರೇ ಬಂದಿದ್ದಾರೆ ಅಂತ ಅವರಿಗೆ. ಆ ರೀತಿಯಲ್ಲಿ ಇಬ್ಬರು ಕೂಡ ವಿಶೇಷವಾಗಿರತಕ್ಕಂತಹ ಚರಿತ್ರವರಿದವರು. ಇಷ್ಟು ಮೇಲಿಂದು, ಒಳಗಿಂದು ಬಂದರೆ ಅಪರೋಕ್ಷ ಜ್ಞಾನಿಗಳಾದ ಮಹಾನುಭಾವರು ಬಂದಿದ್ದಾರೆ. ಅವರವರ ಸಾಧನೆಗೆ, ಗುರು ಶಿಷ್ಯರಿಗೆ ಉಪದೇಶಕ್ಕೆ ಅಂತ ಎರಡು ಅಲ್ಲದೆ ಪ್ರಾರಬ್ಧ ಕರ್ಮ ಕಳಕೊಳ್ಳಿಕ್ಕೂ ಬಂದಿರ್ತಾರೆ ಎಂಬುದು ಅವರ ಜೀವನದಲ್ಲಿ ಅನೇಕ ಸಲ ಕಾಣಿಸುತ್ತೆ. ಆದ್ದರಿಂದ ಅದರಲ್ಲಿ ಯಾರು ನಮ್ಮ ಮುರುಗೋಡದಾಸರು, ಖಜಾಂದಾರ ರಾಗಣ್ಣ, ಅನೇಕ ಜನ ಈ ಎಲ್ಲ ದೊಡ್ಡ ದೊಡ್ಡ ವರ್ಗದವರೆಲ್ಲ ಒಂದು ಸಲ ಹೊರಟರಂತೆ, ಎಲ್ಲಿಗೆ ತಂದೆ ವೆಂಕಟೇಶ ವಿಠಲ್ರ ಮನೆಗೆ ಹೊರಟರಂತೆ. ಇದೆಲ್ಲ ನಡೆದದ್ದು ಅಲ್ಲಿ ಮೊನ್ನೆ ಹೋದಾಗ ಎಲ್ಲ ಹೇಳ್ತಾ ಇರ್ತಾರೆ. ಇದೆಲ್ಲ ಅವರ ಮನೆಗೆ ಹೋಗ್ಲಿಕ್ಕೆ ಹೋಗುವಾಗ ಏಕಾದಶಿ ಹೊರಟಿದ್ದಾರೆ. ಏಕಾದಶಿ ಹೊರಟಾಗ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರಂತೆ, ಏನಪ್ಪ ಏಕಾದಶಿನೇ ಹೊರಡಬೇಕಾಗಿ ಬಂದಿದೆ, ಅಲ್ಲಿಗೆ ಹೋದರೆ ಅವರು ಕಲಾರ ಮಾಡ್ತಾರೆ. ಯಾರು ತಂದೆ ವೆಂಕಟೇಶ ವಿಠಲ್ರು, ಅವರು ಲೋಕದೃಷ್ಟಿಗೆ ಬೇರೆ ಚರ್ಯ ಇರುತ್ತೆ, ಅವರು ತಕ್ಕಂತೆ ನಾವಿರುತ್ತೇವೆ, ನೀವು ಯಾರು ಇರ್ತೀರೋ ನೋಡಿಕೊಳ್ಳ್ರಿ, ಇಲ್ಲದೆ ನಾವು ಉಪವಾಸ ಮಾಡೋರು ನಾವಿರ್ತೀವಿ, ನಿಮಿಷ್ಟ ನಿಮಿಷ್ಟ. ಅಲ್ಲಿಗೆ ಹೋದ ಮೇಲೆ ಅವರು ಏನು ತಮಗೆ ಬೇಕಾಗುತ್ತೆ ಅವ್ರು ತಗೊಂಡ್ರು, ಯಾರು ಬೇಕಾದವರು ಕೊಟ್ಟರು, ಉಪವಾಸ ಮಾಡೋರು ತಂತೀವಿ, ನಿಮಿಷ್ಟ ಮಾಡಿಕೊಳ್ಳ್ರಿ ಅಂತ ಹೇಳಿದರು. ಆದ ಮೇಲೆ ಯಾರು ಉಪವಾಸ ಮಾಡಿದ್ರು ಅವರಿಗೆ ತಲೆಯಲ್ಲಿ ಬಂದಿತ್ತು, ಇವರೆಲ್ಲ ತಿಂದು ಬಿಡ್ತಾ ಇದ್ದಾರೆ, ನಾವು ಮಹಾ ಇದ್ದೀವಿ ಅಂದುಕೊಳ್ಳಿ. ಅವತ್ತಲ್ಲಿ ರಾತ್ರಿ ಮಲಕೊಂಡಾಗ ಸ್ವಪ್ನ ಆಗಿದೆ, ಸ್ವಪ್ನದಲ್ಲಿ ಅವರು ಉಪವಾಸ ಇದ್ದಾರೆ ಇವರು ತಿಂದ. ಹಾಗೆ ಹೇಳ್ತಾರಂತೆ, ಅವರ ತಂಟೆಗೆ ಹೋಗಬೇಡ, ಬೆಂಕಿ ಅವರು ಅವರು ಪ್ರಾರಬ್ಧ ಕರ್ಮ ಕಳ್ಕೊಳ್ಳಿಕ್ ಬಂದಿದ್ದಾರೆ, ಅದಕ್ಕಾಗಿ ಇವೆಲ್ಲ ಚರ್ಯ ಮಾಡ್ತಾ ಇರ್ತಾರೆ, ಅವರ ತಂಟೆಗೆ ಹೋಗಬೇಡಿ ಅಂತ. ರೀತಿಯಾಗಿ ಭಗವಂತನ ಪರಮಾನುಗ್ರಹ ಪಡೆದ ಅಪರೂಪದ ವ್ಯಕ್ತಿಗಳು ತಂದೆ ವೆಂಕಟೇಶ ವಿಠಲರು ಅಂತ ಆ ಮಹಾನುಭಾವರ ಸ್ಮರಣೆ ಮಾಡಿದ ದಿನವೇ ಸುದಿನ ಅಂತ ಶ್ರೀಕೃಷ್ಣ. ಕಾಯಿ ಉಳಿಯೋ ಕಾಲಕ್ಕೆ ಇರಬಾರ್ದು ಅಂತ.
ಗೊತ್ತಾಗಿಲ್ಲ ಪಾಪಸ್ ಕೂತಿದ್ದಾರೆ ಏನ್ ಹೇಳಿ
ಇಲ್ಲ ಅವರು ದಿನ ಹೋಗ್ತಾರೆ ಇವತ್ತೆಲ್ಲೂ
ಏನಂತಾರೆ ಹೋಗಿಲ್ಲ
ಏನಿಲ್ಲ ಹೊಲಿಯೋ ಕಾಲಕ್ಕೆ ಹಾಕಿರಬಾರ್ದು ಅಂದ್ರೆ ಆ ಶಬ್ದಕ್ಕೆ ಹೆದರ್ಕೊಂತಾರೇನೋ ಒಳ ಕೂಸು ಏನಾಗುತ್ತೋ ಅಂತ ಅಷ್ಟೇ ಹೊರತು ಆ ಒಡಿಯೋದಕ್ಕೂ ಕೂಸಿಗೂ ಏನು ಸಂಬಂಧ ಇಲ್ಲ. ಹೌದು ಅದೆಲ್ಲ ಇಟ್ಟಿರ್ತಾರೆ ಸುಮ್ನೆ.
ಬಿಡೋ ಎಲ್ಲ ಚೆನ್ನಾಗಿ ಮಾಡ್ತಾರೆ.